அப்ரமம் மங்கரைத்தம் அதிடம் விமலம் சதா ஆனந்த தீர்த்தமதலம் வதே தாபத்ரயாபகம் மித்யா சித்தாந்த துத்வாந்த வித்வம்சக்ஷ்ணா ஜெய்தீத்தாக நிர்பாஸ்தாம் நோஹிருதம் வரே அப்தி கல்பித கல்பயம் பத்தியத்திகள கேசரி வியாச தீர்த்த குருபூயாத் அஸ்மதிஷ்ட சித்தையே தப்போ வித்யா விரக்தியாதி சத்குணோகாகரானாம் வாதிராஜ குருன் வந்தே ஹைகிரீபதாசியான் பூஜ்ய ராகவேந்திராய சத்யதர்மரதாய ச பரதாம் கல்பவருஷாய நமதாம் காமதேனவே குருவாதி துவாந்தரவே வைஷ்ணவேந்தீவரேந்தவே ஸ்ரீ ராகவேந்திர குருவே நம அத்தியந்தையாளவே ஆபாதமௌலி பர்யந்தம் குருநாமாக்கம் ஸ்மரேத் என விக்னா பிரஷந்தி சித்தியஞ்ச மனோரதாஹ ஹரி ஓம் ஸ்ரீ குருபெருமா. ನಾವು ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯ 7th ಚಾಪ್ಟರ್ ಶುರು ಮಾಡಿದ್ದೀವಿ. ಮೊದಲು 6 ಅಧ್ಯಾಯಗಳಲ್ಲಿ ನಮಗೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಉಪದೇಶ ಮಾಡ್ತಾ ನಾವು ಸಾಧನೆ ಬಗ್ಗೆ ಭಗವಂತನ ಮಹಿಮೆ ಸ್ವಲ್ಪ ಹೇಳ್ತಾ ಬಂದಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಆದ್ರೆ ಮುಖ್ಯವಾಗಿ ಕಾನ್ಸಂಟ್ರೇಷನ್ ಸಾಧನ ನಾವು ಯಾವ ಸಾಧನೆ ಅನ್ನೋದನ್ನು ಹೇಳ್ತಾ ಬಂದಿದ್ದಾರೆ.
All callers are muted and may unmute themselves by pressing star 6.
So ee vidhavagi naavu sadhaneyannu maadlakke bekaada gnana vijnana yenu gnana vijnana ante iruthe gnana samanya gnana vijnana vishesha gnana yenu samanya gnana vishesha gnana bhagavanta sarvottama annuva tiluvalike adakke sambandha patta vishayagalellavu kuda gnana dalli bandare paramaatmana sarvottamatva hage ellaru ಎಷ್ಟೆಷ್ಟು ತಿಳ್ಕೊಂಡಿದ್ದಾರೆ, ಎಲ್ಲರನ್ನು ನಾವು ಹೇಗೆ ಉಪಾಸನೆ ಮಾಡಬೇಕು, ಅವರವರ ತಾರತಮ್ಯವನ್ನು ಭಗವಂತ ಹೇಗೆ ಮೇಂಟೈನ್ ಮಾಡ್ತಾನೆ, ಎಲ್ಲರೂ ತಾರತಮ್ಯಾನುಸಾರವಾಗಿ ಭಗವಂತನನ್ನು ಹೇಗೆ ಕೊಂಡಾಡ್ತಾರೆ, ಒಬ್ಬರ ಒಳಗೆ ಒಬ್ಬರು ನಿಯಾಮಕರಾಗಿ ಇರುವಂತಹ ಸಮಾಚಾರ ಹೇಗಿದೆ, ಇದು ಭಗವಂತನ ಅಪಾರ ಮಹಿಮೆಯನ್ನು ತಿಳಿಯುವುದಕ್ಕೆ ವಿಜ್ಞಾನ ಮೂಲಭೂತವಾದ ವಿಷಯ. ಜ್ಞಾನದಿಂದ ಭಗವಂತನ ಮಹಿಮೆಯನ್ನು ಸ್ವಲ್ಪ ಮಟ್ಟಿಗೆ ತಿಳಿಯಬಹುದು, ವಿಜ್ಞಾನದಿಂದ ವಿಶೇಷ ಜ್ಞಾನ ಈ ತಾರತಮ್ಯೋಪೇತವಾದ ಜ್ಞಾನದಿಂದ ಭಗವಂತನ ಮಹಿಮೆಯನ್ನು ಇನ್ನೂ ಚೆನ್ನಾಗಿ ತಿಳಿಯಲಿಕ್ಕೆ ಅವಕಾಶವಿರುತ್ತೆ. ಆ ಕಾರಣದಿಂದ ತಾರತಮ್ಯ ಸಹಿತವಾದಂತಹ ಜ್ಞಾನ ಯಾವುದಿದೋ ಅದಕ್ಕೆ ವಿಜ್ಞಾನ ಅಂತ ಕರೀತಾರೆ. ಸೊ ಅದನ್ನು ಶಿಕ್ಷಣ ಪರಮಾತ್ಮ 7ನೇ ಅಧ್ಯಾಯದಲ್ಲಿ ಹೇಳ್ತಾ ಅಲ್ಲಿ ಬಂದು ಹೇಳ್ತಾನೆ. ಸೊ ಹಾಗೆ ಈ ಜ್ಞಾನ ವಿಜ್ಞಾನಗಳ ಬಗ್ಗೆ ಅರ್ಜುನನಿಗೆ ಒಂದು ಕ್ಯೂರಿಯಸ್ ಇಂಟ್ರೆಸ್ಟ್, ಯಾ ಅರ್ಜುನನಿಗೆ ಮಾತ್ರ ಅಲ್ಲ ಎಲ್ಲರಿಗೂ ಕೂಡ ಜನರಿಗೆ ಒಂದು ವಿಶೇಷವಾದ ಶ್ರದ್ಧೆ ಆಸಕ್ತಿ ಆಮೇಲೆ ಒಂದು ಕ್ಯೂರಿಯಾಸಿಟಿ ಬರಲಿಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಅಲ್ಲಿ 3ನೇ ಶ್ಲೋಕದಲ್ಲಿ ಮನುಷ್ಯಾನಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ ಅಂತ ಹೇಳ್ತಾ ಬಂದು ದೌರ್ಲಭ್ಯ ಅಂದ್ರೆ ದುರ್ಲಭ, ಇಟ್ಸ್ ಸೋ ರೇರ್, ಜ್ಞಾನವೇ ರೇರು, ಸಾಧನೆ ಮಾಡುವವರು ಬಹಳ ರೇರು. ಆ ಸಾಧನೆ ಮಾಡುವವರಲ್ಲಿ ಕೂಡ 1000 ಮಂದಿಲಿ ಒಬ್ಬರು ಯಾರೋ ಸಾಧನೆ ಮಾಡಿ ಪ್ರಯತ್ನ ಮಾಡ್ತಾರೆ, ವಿಶೇಷವಾದ ಪ್ರಯತ್ನ ವಿಶೇಷ ಪ್ರಯತ್ನ ಮಾಡುವವರಲ್ಲಿ 1 in 1000 ಅವರು ಸಿದ್ಧಿಯನ್ನು ಪಡಿತಾರೆ. ಆ ಸಿದ್ಧಿಯನ್ನು ಪಡೆದವರಲ್ಲಿ 1 in 1000 ಮೋಕ್ಷಕ್ಕೆ ಹೋಗ್ತಾರೆ. ಆ ಮೋಕ್ಷಕ್ಕೆ ಹೋದವರಲ್ಲಿ ಚತುರ್ಮುಖ ಬ್ರಹ್ಮ ಅಂತ ಅವರು ಮಾತ್ರ ವಿಶೇಷವಾದ ಆನಂದವನ್ನು ಪಡಿತಾರೆ ಮೋಕ್ಷದಲ್ಲಿ. ಮಿಕ್ಕವರಿಗೆ ಅವರವರ ಯೋಗ್ಯತಾನುಸಾರ ಮುಕ್ತಿ ಯೋಗ್ಯರಿಗೆ ಮಾತ್ರ ಮೋಕ್ಷ ಸಿಗತ್ತೆ ಅನ್ನೋದನ್ನು ಹೇಳಿದ ಮೇಲೆ ತಾತ್ಪರ್ಯದಲ್ಲಿ ಅದಕ್ಕೆ ಪ್ರಮಾಣಗಳನ್ನು ಕೊಡ್ತಾ ಪದ್ಮ ಪುರಾಣ ಭಾಗವತ ಪುರಾಣ ಸತ್ತತ್ವದಿಂದ ಕೂಡಿಸ್ಕೊಟ್ಟಿದ್ದಾರೆ. ಅದನ್ನು ನೋಡಿದ್ದೆ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ. ಭಗವಾನ್ ಮಹಿಮಾ ವಿಶೇಷತಃ ಉಚ್ಯತೆ ಅನಂತಾನಾಂ ದೀವಾನಾಂ ಯದಂತೆ ಕೇಸಿ ದೇವ. ಎಷ್ಟು ಈ ಸೌಲಭ್ಯ ದೌರ್ಲಭ್ಯ ಅಂದ್ರೆ ಎಷ್ಟು ರೇರ್ ಇಂತಹ ಉತ್ತಮರಾದ ಸಾಧನೆ ಮಾಡುವ ವ್ಯಕ್ತಿಗಳು ಜೀವಗಳು ಅನ್ನುವುದನ್ನು ತಿಳಿಸಿಕೊಡುವಂತಹ ಕೋರ್ಸ್ ಆಗಿದೆ ಅದು. ಅದು ಸತತದಲ್ಲಿ ಸರ್ವೇ ಮುಕ್ತ ಹರೋ ಭಕ್ತ ತೇಷು ಬ್ರಹ್ಮೈವ ಮುಖ್ಯತಃ ವಿಷ್ಣೋ ಪರಮ ಭಕ್ತಸ್ತು ತಸ್ಮಾತ್ ಜೀವಘನೋ ಮತಃ ಅಂದ್ರೆ ಜೀವಘನ ಅಂತ ಹೇಳಿ ಜೀವೋತ್ತಮರು ಅಂತ ಕರಿತೀವಿ ಅದಕ್ಕೆ ಬ್ರಹ್ಮವಾಯುಗಳನ್ನು. ಆ ಜೀವೋತ್ತಮರಂತ ಕರೆಯಲ್ಪಡುವಂತಹವರು ಅವರು ಯಾಕೆ ಅವರಿಗೆ ಜೀವೋತ್ತಮರಂತ ಕರಿತೀವಿ, ಮುಕ್ತ ಮುಕ್ತಿ ಯೋಗ್ಯರಾದ ಜೀವರಾಶಿಗಳಲ್ಲಿ ಅನೇಕ ಜೀವರಾಶಿಗಳಲ್ಲಿ ಅದರಲ್ಲಿ ಹರಿಯಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡಿ ಬ್ರಹ್ಮನ ಪರಮಾತ್ಮನ ಆ ವಿಶೇಷ ಅನುಗ್ರಹಕ್ಕೆ ಪಾತ್ರ ಆಗಿರುವ ಕಾರಣದಿಂದ ತದ್ಭಕ್ತಿ ತಾರತಮ್ಯನ ತಾರತಮ್ಯ ವಿಮುಕ್ತಿಗಮ್ ಅಂತ ಹೇಳಿದಂತೆ ಭಕ್ತಿಯ ತಾರತಮ್ಯವೇ ನಿಜವಾದ ತಾರತಮ್ಯ. ಅಂತಹ ತಾರತಮ್ಯದಲ್ಲಿ ಮೇಲೆ ಮೆಟ್ಟಿನಲ್ಲಿ ಕೂತವರಾಗಿದ್ದಾರೆ ಈ ಬ್ರಹ್ಮವಾಯುಗಳು. ಅವರನ್ನು ನಾವು ಬ್ರಹ್ಮದೇವರನ್ನು ಅದಕ್ಕೆ ಮುಖ್ಯವಾಗಿ ಜೀವಘನರು ವಾಯು ಬ್ರಹ್ಮವಾಯುಗಳನ್ನು ಜೀವಘನರು ಅಂತ ಕರೀತಾರೆ ಅಂದ್ರೆ ಜೀವೋತ್ತಮರು ಅಂತ ಕರೀತಾರೆ ಅನ್ನೋದನ್ನು ನೋಡಿದ್ದೀವಿ. ಅದಾದ ಮೇಲೆ ಭೂಮಿರಾಪೋ ಅನಲ ವಾಯು ಕಂ ಮನೋ ಬುದ್ಧಿರೇವಚ. ಇದು ನಾಲ್ಕನೇ ಶ್ಲೋಕ, ಏಳನೇ ಅಧ್ಯಾಯದಲ್ಲಿ, ಸೆವೆಂತ್ ಚಾಪ್ಟರ್ ನಲ್ಲಿ ನಾಲ್ಕನೇ ಶ್ಲೋಕ. ನಾವು ಈ ಇವತ್ತಿನ ದಿನ ಈ ಭಾಷೆ ತಾತ್ಪರ್ಯಗಳನ್ನೇ ನೋಡೋಣ, ಅದಾದ ಮೇಲೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ವಿವೃತಿ ರಾಯರದು ನೋಡೋಣ. ಸೊ ಇಲ್ಲಿ ಭೂಮಿರಾಪೋ ಅನಲೋ ವಾಯು ಕಂ ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮೇ ಭಿನ್ನ ಪ್ರಕೃತಿರಷ್ಟಧ ಅಂತೇಳಿ. ಪ್ರಕೃತಿ, ಪ್ರಕೃತಿ ಅನ್ನುವ ಶಬ್ದ, ಪ್ರಕರ್ಷೇನ ಕೃತಿ ಅಂದ್ರೆ ಈ ಪ್ರಕೃತಿ, ಇಲ್ಲಿ ಜಡ ಪ್ರಕೃತಿ ಯಾವುದಿದೋ ಆ ಜಡ ಪ್ರಕೃತಿ, ಈ ಕೆಲವು ಕಡೆ ಎಂಟು ವಿಧವಾದ ಜಡ ಪ್ರಕೃತಿ ಅಂತ, ಜಡ ಪ್ರಕೃತಿಯನ್ನು ವಿಭಾಗ ಮಾಡುವಾಗ ಎಂಟು ವಿಧ ಪ್ರಕೃತಿ ಅಂತ ಕರೀತಾರೆ, ಕೆಲವು ಕಡೆ ಒಂಬತ್ತು ವಿಧ ಪ್ರಕೃತಿ ಅಂತ ಕರೀತಾರೆ. ಯಾಕೆ, ಎಲ್ಲಿ ಆದ್ರೆ ಅಲ್ಲಿ ಪಂಚಭೂತಗಳು, ಭೂಮಿ ಆಪ, ಭೂಮಿ ಅರ್ತ್. ಸೊ ಅರ್ತ್ ಅಂತ ಹೇಳಿದ್ರೆ ಭೂ, ಇಲ್ಲಿ ಈ ಫಿಸಿಕಲ್ ಈ ಅರ್ತ್ ಮಾತ್ರ ಅಲ್ಲ, ಬೇರೆ 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 ಗ್ರಹಗಳಲ್ಲಿರುವಂತಹದ್ದು ಕೂಡ ಮಣ್ಣಿನ ಭಾಗ. ಅರ್ತ್ ಅನ್ನುವ ಶಬ್ದಕ್ಕೆ ಪ್ಲಾನೆಟ್ ಅರ್ತ್ ಅಂತಲ್ಲ, ಮಣ್ಣಿನ ತತ್ವ, ಭೂಮಿ ತತ್ವ, ಪೃಥ್ವಿ ತತ್ವ. ಪೃಥ್ವಿ ಡಸಂಟ್ ಮೀನ್ ಜಸ್ಟ್ ದ ಫಿಸಿಕಲ್ ಅರ್ತ್ ಮಾತ್ರ ಅಲ್ಲ, ಜೂಪಿಟರ್ ಇರಬಹುದು, ಇನ್ನೊಂದು ಏನು ಅನೇಕ ಗ್ರಹಗಳಿರಬಹುದು. ಎಲ್ಲೆಲ್ಲಿ ಮಣ್ಣಿದೋ, ಮಣ್ಣಿನ ತತ್ವ, ಘನ ಪದಾರ್ಥ, ಸಾಲಿಡ್ಸ್ ಎಲ್ಲಿದೋ ಅವೆಲ್ಲವೂ ಕೂಡ ಭೂಮಿ ತತ್ವ, ಪೃಥ್ವಿ ತತ್ವ. ಅದಾದ ಮೇಲೆ ಆಪಹ ಅಂದ್ರೆ ಜಲತತ್ವ, ನೀರು. ಅದಾದ ಮೇಲೆ ಅನಲಹ, ತೇಜಸ್ಸು ಇಲ್ಲ ಬೆಂಕಿ, ಅದು ಮೂರನೇದು. ಅದಾದ ಮೇಲೆ ವಾಯು, ಗ್ಯಾಸಸ್, ಆಲ್ ಕೈಂಡ್ಸ್ ಆಫ್ ಗ್ಯಾಸಸ್. ಅದಾದ ಮೇಲೆ ಆಕಾಶ, ಸ್ಪೇಸ್. ಇವು ಐದು ಕೂಡ ಸ್ಥೂಲಾಕಾಶ. ಈ ಐದು ಜಡ ಪ್ರಕೃತಿಗಳಲ್ಲಿ ಈ ಐದು ಯಾವಾಗಲೂ ಕೌಂಟ್ ಮಾಡ್ತಾರೆ. ಇದೈದಾದ ಮೇಲೆ ಮನಃ ಬುದ್ಧಿ, ಮನಸ್ಸು ಬುದ್ಧಿ. ಸೊ ಈ ಏಳು ಆಲ್ವೇಸ್ ಆರ್ ಕೌಂಟೆಡ್. ಅದಾದ ಮೇಲೆ ಬುದ್ಧಿರೇವಚ ಅಹಂಕಾರ ಇತೀಯಮೇ ಭಿನ್ನ ಪ್ರಕೃತಿ. ಅಲ್ಲಿ ಕೆಲವು ಸಂದರ್ಭಗಳಲ್ಲಿ ಎಂಟು ಅಂತ ಹೇಳಿ ಈ ಏಳನ್ನು ಲಿಸ್ಟ್ ಮಾಡಿ ಅಹಂಕಾರದ ಹೇಳ್ತಾರೆ. ಕೆಲವು ಕಡೆ ಎಂಟು ಅಂತ ಹೇಳಿ ಈ ಏಳು ಅಂದ್ರೆ ಪಂಚಭೂತಗಳು, ಮನಸ್ಸು, ಬುದ್ಧಿ ಹೇಳಿ ಅದಾದ ಮೇಲೆ ಮಹತ್ತತ್ವವನ್ನು ಲಿಸ್ಟ್ ಮಾಡ್ತಾರೆ, ಅಹಂಕಾರ ಬಿಟ್ಟು ಬಿಡ್ತಾರೆ. ಕೆಲವು ಕಡೆ ಅಹಂಕಾರ ಲಿಸ್ಟ್ ಮಾಡ್ತಾರೆ, ಮಹತ್ತತ್ವ ಬಿಟ್ಟು ಬಿಡ್ತಾರೆ. ಕೆಲವು ಕಡೆ ಎರಡನ್ನು ಲಿಸ್ಟ್ ಮಾಡ್ತಾರೆ, ಬಟ್ ಎರಡನ್ನು ಬಿಟ್ಟು ಬಿಡೋದು ಯಾವಾಗಲೂ ಇಲ್ಲ. ಏಳು ತತ್ವ ಅಂತ ಯಾವಾಗಲೂ ಹೇಳೋದಿಲ್ಲ, ಎಂಟು ಇಲ್ಲ ಒಂಬತ್ತು ಹೇಳ್ತಾರೆ. ಎಂಟು ಹೇಳಿದ್ರು ಒಂಬತ್ತು ಇಂಪ್ಲೈಡ್. ಯಾಕೆ ಅಂತ ಹೇಳಿದರೆ ಅಹಂಕಾರ ತತ್ವ ಅಂತ ಮಾತ್ರ ಹೇಳಿದಾಗ ಅಹಂಕಾರ ತತ್ವ ಮಹತ್ತತ್ವದಿಂದ ಮಾಡಲ್ಪಟ್ಟಿದೆ. ಅಹಂಕಾರ ತತ್ವ ಕಾರ್ಯರೂಪವಾದದ್ದು, ಕಾರಣ ರೂಪವಾದದ್ದು ಮಹತ್ತತ್ವ. ಆ ಕಾರಣದಿಂದ ಕಾರ್ಯಕಾರಣಗಳಲ್ಲಿ ಭೇದ ಒಂದು ವಿಧವಾಗಿದೆ, ಭೇದ ಭೇದ ಅಂತಿವೆ. ಸೊ ಇನ್ ಒನ್ ಆಸ್ಪೆಕ್ಟ್ ದೇ ಇಸ್ ಭೇದ, ಇನ್ ಅನದರ್ ಆಸ್ಪೆಕ್ಟ್ ದೇ ಇಸ್ ನೋ ಭೇದ. ಈ ಒಂದಕ್ಕೊಂದು ಕಾರ್ಯಕಾರಣ ರೂಪಗಳಾಗಿರೋ ಕಾರಣದಿಂದ ಆ ರೂಪದಲ್ಲಿ ಆ ವಿಧವಾಗಿ ನೋಡಿದ್ರೆ ಭೇದ ಇಲ್ಲ. ಈಗ ಮಡಿಕೆ ಮಣ್ಣಿದ್ದಂತೆ, ಮಡಿಕೆ ಮಣ್ಣು, ಮಡಿಕೆ ನಲ್ಲಿರುವ ಮಣ್ಣಿಗೆ ಮಡಿಕೆಗೆ ಒಂದು ವಿಧವಾದ ಅಭೇದ. ಯಾಕಂದ್ರೆ ಮಣ್ಣಿಂದಲೇ ಮಡಿಕೆ ಬಂತು, ಮಣ್ಣೇ ಮಡಿಕೆ, ಮಡಿಕೆನೇ ಮಣ್ಣು. ಒಂದು ವಿಧವಾಗಿ ಭೇದ ಇದೆ, ಮಣ್ಣಿಗೆ ಆಕಾರ ಇಲ್ಲ, ಮಡಿಕೆಗೆ ಆಕಾರ ಇದೆ. ಆಕಾರದಲ್ಲಿ ಭೇದ ಇದೆ, ಮೆಟೀರಿಯಲ್ ನಲ್ಲಿ ಭೇದ ಇಲ್ಲ. ಅದೇ ವಿಧವಾಗಿ ಬಟ್ಟೆ ನೂಲು, ದ ಕಾಟನ್, ಕಾಟನ್ ಇಂದ ಬಟ್ಟೆ ಮಾಡ್ತಾರೆ. ಆ ಬಟ್ಟೆನಲ್ಲಿ ಇರುವ ಕಾಟನ್ ಯಾವುದಿದೋ ಅದಕ್ಕೂ ಬಟ್ಟೆಗೂ ಒಂದು ವಿಧವಾಗಿ ಭೇದ, ಒಂದು ವಿಧವಾಗಿ ಭೇದ ಇಲ್ಲ. ಹಾಗೆ ಮಹತ್ತತ್ವ ಅಹಂಕಾರ ತತ್ವ, ಮಹತ್ತತ್ವದಿಂದ ಅಹಂಕಾರ ತತ್ವ ಬಂದಿದೆ. ಭಗವಂತ ಸೃಷ್ಟಿ ಮಾಡ್ತಾನೆ ಬಂದಿದೆ ಅಂದ್ರೆ ಅದಾಗಿ ಬಂದಿಲ್ಲ, ಭಗವಂತ ಸೃಷ್ಟಿ ಮಾಡಿದ. ಅಹಂಕಾರ ತತ್ವವನ್ನು ಮಹತ್ತತ್ವದಿಂದ ಭಗವಂತ ಸೃಷ್ಟಿ ಮಾಡಿದ ಕಾರಣದಿಂದ ಎರಡನ್ನೂ ಸಪರೇಟ್ ಆಗಿ ಲಿಸ್ಟ್ ಮಾಡಬಹುದು, ಒಟ್ಟಿಗೆ ಲಿಸ್ಟ್ ಮಾಡುದು. ಅಂದ್ರೆ ಒಂದೇ ಅಹಂಕಾರ ತತ್ವವನ್ನು ಮಹತ್ತತ್ವವನ್ನು ಯಾವುದನ್ನು ಒಂದನ್ನೇ ಹೇಳಬಹುದು, ಇಲ್ಲ ಎರಡನ್ನೂ ಹೇಳಬಹುದು. ಒಂದನ್ನೇ ಹೇಳಿದಾಗ ಎಂಟಾಗತ್ತೆ, ಅಷ್ಟಧ, ಎಂಟು ವಿಧವಾದ ಪ್ರಕೃತಿ ಅಂತೇಳಿ. ಎರಡು ಬೇರೆ ಬೇರೆ ಲಿಸ್ಟ್ ಮಾಡಿದ್ರೆ ಒಂಬತ್ತು ವಿಧವಾದ ಪ್ರಕೃತಿಗಳು. ಸೊ ಒಟ್ಟಿಗೆ ಈ ಈ ಭಿನ್ನವಾದಂತಹ ವೆರೈಟಿ ಅಂದ್ರೆ ಕ್ಲಾಸಿಫಿಕೇಶನ್ ಆಫ್ ದ ಪ್ರಕೃತಿ, ಜಡ ಪ್ರಕೃತಿಯನ್ನು ಇಷ್ಟು ಎಂಟು ಇಲ್ಲ ಒಂಬತ್ತು ಭಾಗವನ್ನಾಗಿ ಮಾಡಿದ್ದಾರೆ ಅಂತೇಳಿ ಅಲ್ಲೇ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಪ್ರತಿಜ್ಞಾತಂ ಜ್ಞಾನಂ ಆಹಾ ಭೂಮಿ ಇತ್ಯಾದಿನ ಮಹತಃ ಅಹಂಕಾರೇವ ಅಂತರ್ಭಾವ ಅಂತೇಳಿ. ಅಂದರೆ ಈ ನಾಲ್ಕನೇ ಶ್ಲೋಕದಿಂದ ಎಂಟನೇ ಶ್ಲೋಕವರೆಗೂ, ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್, ಈ ಐದು, ನಾಲ್ಕು ಐದು ಆರು ಏಳು ಎಂಟು, ಈ ಒಂಬತ್ತು ಶ್ಲೋಕಗಳು, ಏಳನೇ ಅಧ್ಯಾಯದಲ್ಲಿರುವ ಈ ಒಂಬತ್ತು ಶ್ಲೋಕಗಳು ಈ ವಿಜ್ಞಾನದ ವಿಷಯಕ್ಕೆ ಒಂದು ವಿಧವಾದ ಸೀಡ್, ಬೀಜ. ಅದಾದ್ಮೇಲೆ ಇನ್ನು ಆರನೇ ಅಧ್ಯಾಯದಿಂದ ಹನ್ನೆರಡನೇ ಅಧ್ಯಾಯ, ಏಳನೇ ಅಧ್ಯಾಯದಿಂದ ಹನ್ನೆರಡನೇ ಅಧ್ಯಾಯವರೆಗೂ, ಸೆವೆಂತ್ ಟ್ವೆಲ್ತ್ ಎಲ್ಲವೂ ಜ್ಞಾನ ವಿಜ್ಞಾನ ಹೇಳುತ್ತೆ. ಅದಕ್ಕೆ ಒಂದು ವಿಧವಾದ ಸೀಡ್, ಮೂಲಭೂತವಾದ ಶ್ಲೋಕಗಳು ಈ ಏಳನೇ ಅಧ್ಯಾಯದಲ್ಲಿ ನಾಲ್ಕಿಂದ ನಾಲ್ಕು ಐದು ಆರು ಏಳು ಎಂಟು, ನಾಲ್ಕಿನಿಂದ ಎಂಟು ವರೆಗೆ ಇರುವಂತಹ ಶ್ಲೋಕಗಳು, ಈ ಐದು ಶ್ಲೋಕಗಳಲ್ಲಿ ನಾವು ನೋಡಬಹುದು. ಇಲ್ಲಿ ಪ್ರತಿಜ್ಞಾತಂ ಅಂದ್ರೆ ಯಾವುದನ್ನು ನಾನು ಭಗವನ್ ಮಹಿಮೆಯನ್ನು ನಿರೂಪಣೆ ಮಾಡ್ತೀನಿ ಅಂತ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೋ ಅದನ್ನು ಪ್ರತಿಜ್ಞೆ ಮಾಡಿದ್ದನ್ನು ಹೇಳಿದ್ದನ್ನು ಆ ಜ್ಞಾನವನ್ನು ಹೇಳ್ತಾ ಇದ್ದಾನೆ. ಇಲ್ಲಿ ವಿಸ್ತಾರ ಮಾಡ್ತಾ ಇದ್ದಾನೆ, ಭೂಮಿ ಇತ್ಯಾದಿನ ಭೂಮಿರಾಪವನಲಹ ಅನ್ನುವ ಈ ಶ್ಲೋಕದಿಂದ ವಿಸ್ತಾರ ಮಾಡ್ತಾ ಇದ್ದಾನೆ. ಇಲ್ಲಿ ಮಹತ್ತತ್ವ ಹೇಳಿಲ್ಲವಲ್ಲ, ಅಹಂಕಾರತ್ವ ಮಾತ್ರ ಹೇಳಿದ್ದಾರೆ. ಒಂಬತ್ತ ಎಂಟ ಒಂಬತ್ತ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಮಹತಃ ಅಹಂಕಾರೇವ ಅಂತರ್ಭಾವ ಅಂತೇಳಿ, ಅಂದ್ರೆ ಅಹಂಕಾರ ಅಂತ ಹೇಳಿದಾಗ ಮಹತ್ತತ್ವ ಇಂಪ್ಲೈಡ್ ಆಗಿಬಿಡುತ್ತೆ. ನಿಜವಾಗ ಅಂತರ್ಭಾವ ಅಂದ್ರೆ ಇಟ್ ಇಸ್ ಇಂಪ್ಲೈಡ್ ಅಂತ. ಅಹಂಕಾರ ತತ್ವದಿಂದ ಮಹತ್ತತ್ವ ಬಂದಿದೆ ಅಲ್ಲ, ಮಹತ್ತತ್ವದಿಂದ ಅಹಂಕಾರ ತತ್ವ ಬಂದಿದೆ. ಆದ್ರೆ ಅಹಂಕಾರ ತತ್ವವನ್ನು ಹೇಳುವ ಮೂಲಕವಾಗಿ ಮಡಿಕೆ ಏನು ಹೇಳಿದ ಮಣ್ಣನ್ನು ಹೇಳಿದಂತೆ ಆಗುತ್ತೆ. ಮಹತ್ತತ್ವ ಮಣ್ಣಿದ್ದಂತೆ, ಅಹಂಕಾರ ತತ್ವ ಮಡಿಕೆ ಇದ್ದಂತೆ, ಅಂದ್ರೆ ಕಾರ್ಯಕಾರಣ ಭಾವ. ಸೊ ಈ ವಿಧವಾಗಿ ಅಹಂಕಾರ ತತ್ವ ಹೇಳಿದ್ದಾರೆ, ಅದರ ಮೂಲಕವಾಗಿ ಅದರ ಇಂಪ್ಲೈಡ್ ಅಂತರ್ಭಾವವಾಗಿರುವಂತಹ ಮಹತ್ತತ್ವವನ್ನು ಕೂಡ ನಾವು ತಗೊಂಡ್ರೆ ಒಂಬತ್ತು ವಿಧವಾದ ಪ್ರಕೃತಿಗಳಾಗತ್ತೆ ಅಂತ ಹೇಳಿ ಆಚಾರ್ಯ ಕ್ಲಾರಿಫೈ ಮಾಡಿ ಹೇಳ್ತಾ ಇದ್ದಾರೆ. ಆ ಕಾರಣಕ್ಕೆ ಕೆಲವು ಕಡೆ ಒಂಬತ್ತು ಅಂತ ಹೇಳ್ತಾರೆ, ಕೆಲವು ಕಡೆ ಎಂಟು ಹೇಳ್ತಾರೆ. ಇಟ್ ಈಸ್ ನಾಟ್ ಇನ್ಕನ್ಸಿಸ್ಟೆನ್ಸಿ ಅಲ್ಲ, ಟೂ ವೇಸ್ ಆಫ್ ಲುಕಿಂಗ್ ಎಟ್ ಇಟ್ ಅಷ್ಟೇ, ಎರಡು ವಿಧವಾಗಿ ನಾವು ನೋಡಬಹುದು. ಸೊ ಅದಾದ ಮೇಲೆ ಐದನೇ ಶ್ಲೋಕದಲ್ಲಿ ಈ ಪ್ರಕೃತಿ ಅಂತ ಹೇಳಿದಾಗ ನಮಗೆ ಚೇತನ ಪ್ರಕೃತಿಯ ಜಡ ಪ್ರಕೃತಿಯ ಅಂತ ಒಂದು ಸಂಶಯ ಬಿಡುತ್ತೆ. ಯಾಕಂದ್ರೆ ಲಕ್ಷ್ಮೀ ದೇವಿ ಚೇತನ ಪ್ರಕೃತಿ, ಲಕ್ಷ್ಮಿಗೂ ಪ್ರಕೃತಿ ಅಂತ ಹೆಸರು. ಸೊ ಮತ್ತೆ ಈ ಪ್ರಕೃತಿಗೆ ಆ ಪ್ರಕೃತಿ ಇರೋ ಸಂಬಂಧ ಏನು, ಲಿಂಕ್ ಏನು, ಯಾವುದು ಶ್ರೇಷ್ಠ ಅನ್ನುವ ಪ್ರಶ್ನೆಗಳು ಬಂದ ಅವೆಲ್ಲದಕ್ಕೂ ಸಮಾಧಾನವಾಗಿ ಐದನೇ ಶ್ಲೋಕ ಹೊರಟಿದೆ. ಅಪರ ಇಯಂ ಇತಃ ತು ಅನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯಾ ಇದಂ ಧಾರ್ಯತೆ ಜಗತ್, ಯಯಾ ಇದಂ ಜಗತ್ ಧಾರ್ಯತೆ, ಈ ಸಮಸ್ತ ಪ್ರಪಂಚವು ಇದಕ್ಕೆ ಮೂಲಭೂತವಾಗಿ ಆಧಾರವಾಗಿರುವಂತಹದ್ದು ಜಡ ಪ್ರಕೃತಿ, ಜಡ ಪ್ರಕೃತಿಗೂ ಆಧಾರಭೂತವಾಗಿರುವಂತಹ ಶ್ರೇಷ್ಠರಾಗಿರುವಂತಹ ಲಕ್ಷ್ಮೀ ದೇವಿಗೆ ಚಿತ್ ಪ್ರಕೃತಿ ಚೇತನ ಪ್ರಕೃತಿ ಅಂತ ಕರೀತಾರೆ. ಅದು ಲಕ್ಷ್ಮೀ ದೇವಿ ಶ್ರೇಷ್ಠಳಾದವಳು. ಈ ಜಡ ಪ್ರಕೃತಿಗಂತ ಅನೇಕ ಪಟ್ಟು ಶ್ರೇಷ್ಠ. ಯಾಕೆ ಜಡ ಪ್ರಕೃತಿ ಜಡ, ಇದು ಜಸ್ಟ್ ಇನರ್ಟ್. ಈ ಜಡ ಪ್ರಕೃತಿಯನ್ನು ನಿಯಮನ ಮಾಡ್ತಾ ಕಂಟ್ರೋಲ್ ಮಾಡ್ತಾ ಇರುವಂತಹ ಲಕ್ಷ್ಮೀ ದೇವಿ ಚೇತನ ಪ್ರಕೃತಿ, ಈ ಎರಡು ಪ್ರಕೃತಿಗಳನ್ನು ಭಗವಂತ, ಇದು ನನ್ನ ಪ್ರಕೃತಿಗಳು, ಭಗವಾನ್ ಓನ್ಸ್ ದೀಸ್ ಟು ಪ್ರಕೃತಿಸ್, ಅಂದ್ರೆ ಇದು ಭಗವಂತನ ಪ್ರಕೃತಿ, ಅಂದ್ರೆ ಭಗವಂತನ ಪ್ರಕೃತಿ ಅಂದ್ರೆ ದ ಪ್ರಕೃತಿಸ್ ದಟ್ ಆರ್ ಅಂಡರ್ ದ ಕಂಟ್ರೋಲ್ ಆಫ್ ಪರಮಾತ್ಮ, ಪರಮಾತ್ಮನ ವಶದಲ್ಲಿ ಇರುವ ಎರಡು ಪ್ರಕೃತಿಗಳು, ಒಂದು ಜಡ ಪ್ರಕೃತಿ ಇನ್ನೊಂದು ಚೇತನ ಪ್ರಕೃತಿ. ಅದಕ್ಕೆ ಹೇಳ್ತಾ ಇದ್ದಾರೆ ಅಪರ ಯಂ ಯಂ ಅಪರ ಅಪರ ಪರ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಪರಾಪರ ತತ್ವಗಳ ವಿಚಾರವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಪರತತ್ವ ಅಪರತತ್ವ ಅಂತ ಕೇಳ್ತೀವಿ ನಾವು ಅನೇಕ ಕಡೆ ಈ ಮಾತನ್ನು ಕೇಳ್ತೀವಿ. ಏನು ಪರತತ್ವ ಅಂದ್ರೆ ಏನು, ಅಪರತತ್ವ ಅಂದ್ರೆ ಏನು, ಪರ ಅಂದ್ರೆ ಶ್ರೇಷ್ಠ ಅಂತ, ಅಪರ ಅಂದ್ರೆ ಶ್ರೇಷ್ಠವಲ್ಲ, ಪರವಲ್ಲ ಅಪರ. ಸೊ ಪರತತ್ವ ಅಪರತತ್ವ, ಪರ ಪ್ರಕೃತಿ ಅಪರ ಪ್ರಕೃತಿ, ಪರ ಪ್ರಕೃತಿ ಶ್ರೇಷ್ಠವಾದ ಪ್ರಕೃತಿ, ಶ್ರೇಷ್ಠವಾದ ತತ್ವ ಅದು ಯಾವುದು, ಲಕ್ಷ್ಮೀ ದೇವಿ ಚಿತ್ ಪ್ರಕೃತಿ, ಚಿತ್ ಪ್ರಕೃತಿ ಶ್ರೇಷ್ಠವಾದ ಪ್ರಕೃತಿ, ಪರ ಪ್ರಕೃತಿ ಪರತತ್ವ ಇವೆಲ್ಲವೂ ಕೂಡ ಲಕ್ಷ್ಮೀ ದೇವಿಗೆ ಅನ್ವಯವಾಗುವಂತಹದ್ದು. ಅದಕ್ಕೆ ಅಪರ ಇಯಂ, ಅಪರ ಅಂದ್ರೆ ಪರತತ್ವವಲ್ಲ ಶ್ರೇಷ್ಠವಲ್ಲ, ಅದು ಯಾವುದು, ಇಯಂ ಈ ಜಡ ಪ್ರಕೃತಿ ಯಾವುದಿದೋ, ಎಂಟು ವಿಧವಾದ ಇಲ್ಲ ಒಂಬತ್ತು ವಿಧವಾದ ಕ್ಲಾಸಿಫಿಕೇಶನ್ ನಿಂದ ಕೂಡಿರುವಂತಹ, ಇದು ಸಮಸ್ತ ಪ್ರಪಂಚದಲ್ಲಿರುವ ಬ್ಲ್ಯಾಕ್ ಹೋಲ್ ಇರ್ಲಿ, ಗ್ಯಾಲಾಕ್ಸಿಸ್ ಇರ್ಲಿ, ಇನ್ಫೈನೈಟ್ ಗ್ಯಾಲಾಕ್ಸಿಸ್ ಇರ್ಲಿ, ಎಲ್ಲವೂ ಕೂಡ ಈ ಎಂಟು ವಿಧವಾದ ಪ್ರಕೃತಿಗಳ ಒಳಗೆ ಇರುವಂತಹ. ಆಲ್ ದಿಸ್ ಏಟ್ ಪರ್ವೇಡ್ಸ್ ದಿಸ್ ಎಂಟೈರ್ ಯೂನಿವರ್ಸ್, ಸಮಸ್ತ ಪ್ರಪಂಚವು ಕೂಡ ಈ ಎಂಟು ವಿಧವಾದ ಪ್ರಕೃತಿಗಳಿಂದ ಕೂಡಿರುವಂತಹದ್ದಾಗಿದೆ. ಈ ಎಂಟು ವಿಧವಾದ ಭಾಗಗಳಿಂದ ಕೂಡಿದ ಪ್ರಕೃತಿಗೆ ಜಡ ಪ್ರಕೃತಿ ಅಂತ ಕರೀತಾರೆ. ಅದು ಅಪರ ಅಂದ್ರೆ ಪರವಾಗದೆ ಶ್ರೇಷ್ಠವಾಗದೆ ಇರುವಂತಹದ್ದು, ಇನ್ಫೀರಿಯರ್, ಇನ್ಫೀರಿಯರ್ ರಿಲೇಟೆಡ್ ಟು ಲಕ್ಷ್ಮೀ ದೇವಿ, ಲಕ್ಷ್ಮೀ ದೇವಿ ಇಸ್ ಸುಪೀರಿಯರ್. ಸೊ ಅದಕ್ಕೆ ಅಪರ ಇಯಂ ಅಂತೇಳಿ, ಈ ಜಡ ಪ್ರಕೃತಿ ಅಪರ ಅಂತ ಕರೆಯಲ್ಪಟ್ಟದ್ದಾಗಿದೆ. ಇತಃ ತು ಅನ್ಯಾಂ, ಇದಕ್ಕಿಂತಲೂ ಬೇರೆ ಆಗಿರುವಂತಹ ಪ್ರಕೃತಿ, ಪ್ರಕೃತಿಯನ್ನು ವಿದ್ಯಿ ತಿಳಿ, ನೋ ಅಬೌಟ್ ಇಟ್ ಮೇ, ಅದು ನನ್ನ ವಶದಲ್ಲಿ, ನನ್ನದೇ ಆಗಿರುವಂತಹ ಅಂದ್ರೆ ನನ್ನದಂದ್ರೆ ನನ್ನ ವಶದಲ್ಲಿ, ನನ್ನ ಕಂಟ್ರೋಲ್ ಇರುವಂತಹದ್ದು ಅದು ಪರ ಅಂದ್ರೆ ಇಬ್ಬರು ಕೂಡ ಜಡ ಪ್ರಕೃತಿ ಚಿತ್ ಪ್ರಕೃತಿ ಎರಡು ಪ್ರಕೃತಿಗಳು ಕೂಡ ಭಗವಂತನ ವಶದಲ್ಲಿ ಇರುವಂತಹದ್ದು. ಸೊ ಪರಾಂ ಪ್ರಕೃತಿ, ವಿಧಿ ಪರ ಅಂತ ಕರೆಯಲ್ಪಡುವ ಪರತತ್ವವಾದಂತಹ ಪರಪ್ರಕೃತಿ ಚಿತ್ ಪ್ರಕೃತಿ ಚೇತನ ಪ್ರಕೃತಿ ಯಾವುದಿದೋ ಲಕ್ಷ್ಮೀದೇವಿ ಅದನ್ನು ಕೂಡ ನಿಂತಿಳುಕೋ ನೋ ಅಬೌಟ್ ಇಟ್ ಅಂತ ಹೇಳಿ ಹೇಳ್ತಾ ಜೀವಭೂತಾಂ ಮಹಾಬಾಹೋ ಯಯಾ ಇದಂ ಧಾರ್ಯತೆ ಜಗತ್ತು. ಲಕ್ಷ್ಮೀದೇವಿಗೆ ಜೀವ ಅಂತ ಕರೀತಾರೆ. ಜೀವ ಅಂದ್ರೆ ಏನ್ರಿ, ನಾವು ಜೀವರಲ್ವ ಲಕ್ಷ್ಮಿ? ಹೌದು, ಜೀವ ಅನ್ನುವ ಶಬ್ದಕ್ಕೆ ಎರಡು ಅರ್ಥ. ಜಸ್ಟ್ ಜೀವ, ನಾವು ಲೋಕದಲ್ಲಿ ವ್ಯವಹಾರ ಮಾಡುವ ಜೀವ ಅಂದ್ರೆ ನಾವೆಲ್ಲರೂ ಜೀವರೇ. ಹೌದು, ಇನ್ನೊಂದು ಜೀವ ಅನ್ನುವ ಶಬ್ದಕ್ಕೆ ಎಲ್ಲದಕ್ಕೂ ಆಧಾರಭೂತವಾಗಿ ಪ್ರಾಣಭೂತವಾಗಿ ಜೀವವನ್ನು ಕೊಡುವ, ಜೀವ ಅಂದ್ರೆ ಜೀವವನ್ನು ಕೊಡುವಂತಹದ್ದು ಅಂತ ಅರ್ಥ ಮಾಡಿಕೊಂಡ್ರೆ, ಜೀವತ್ವವನ್ನು ಕೊಡುವಂತಹದ್ದು ಅಂದ್ರೆ ಎಲ್ಲವನ್ನು ಧಾರಣೆ ಮಾಡುವಂತಹದ್ದು ಯಾವುದಿದೋ ಅದು ಲಕ್ಷ್ಮೀದೇವಿ. ಅದಕ್ಕೆ ಜೀವ ಅಂತ ಕರೀತಾರೆ. ಅಂದ್ರೆ ಟು ಡಿಫರೆನ್ಶಿಯೇಟ್ ಫ್ರಮ್ ಜಡ ಟು ಚೇತನ. ಚೇತನ ಪ್ರಕೃತಿ ಚಿತ್ ಪ್ರಕೃತಿ ಯಾವುದಿದೋ ಅದು ಚಿತ್ ಪ್ರಕೃತಿ ಲಕ್ಷ್ಮೀದೇವಿಗೆ ಜೀವ ಅಂತ ಕರೀತಾರೆ. ಅವಳು ಭೂತ. ಭೂತ ಅಂದ್ರೆ ಎರಡು ಅರ್ಥಗಳು. ಜೀವ ಅಂದ್ರೆ ಹಾಗೆ ಎರಡು ಅರ್ಥ ಇದೋ. ಒಂದು, ನಾವು ಜೀವರಾಶಿಗಳು ಜಸ್ಟ್ ಒನ್ ವಿಚ್ ಹ್ಯಾಸ್ ಎ ಚೇತನತ್ವ ಇರುವಂತಹದ್ದು, ಜ್ಞಾನಾನಂದಾತ್ಮಕವಾದದ್ದು ಅಂತ ಅರ್ಥ ಮಾಡಿದ್ರೆ ನಾವೆಲ್ಲರೂ ಜೀವರಾಶಿಗಳು, ಜೀವಗಳು. ಆದ್ರೆ ಎಲ್ಲದಕ್ಕೂ ಆಧಾರಭೂತ ಈ ಜಡ ಪ್ರಕೃತಿಯನ್ನು ಧಾರಣೆ ಮಾಡಿದವಳು, ಎಲ್ಲ ಜೀವರಾಶಿಗಳನ್ನು ಧಾರಣೆ ಮಾಡಿದವಳು, ಎಲ್ಲರನ್ನೂ ನಿಯಮನ ಮಾಡುವಂತಹ ಅವಳು. ಪರಮಾತ್ಮ ಒಬ್ಬನ್ನ ಬಿಟ್ಟು ಮಿಕ್ಕ ಎಲ್ಲರನ್ನೂ ಲಕ್ಷ್ಮೀದೇವಿ ನಿಯಮನ ಮಾಡ್ತಾಳೆ. ಬ್ರಹ್ಮಾದಿಗಳಿಂದ ತೃಣ ಪರ್ಯಂತ ಸಮಸ್ತ ಜೀವರಾಶಿಗಳನ್ನು ನಿಯಮನ ಮಾಡುವಳಾದ ಕಾರಣದಿಂದ ಲಕ್ಷ್ಮೀದೇವಿಗೆ ಜೀವ ಅಂತ ಹೆಸರು. ಈ ವಿಧವಾಗಿ ಜೀವಭೂತಾಂ ಮಹಾಬಾಹೋ ಅಂತ ಸಂಬೋಧನೆ ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನು. ಮಹಾಬಾಹೋ ಶೌರ್ಯಶಾಲಿಯಾದಂತಹ ವಿಶೇಷ ಬಾಹುಗಳ ಇರುವಂತಹ ಅರ್ಜುನನೇ ಹೇಳಪ್ಪ, ಯಯ ಯಾವ ಈ ಚಿತ್ರಕೃತಿಯಿಂದ, ಯಯ ಅಂದ್ರೆ ಯಾರಿಂದಾದರೆ, ಯಾರಿಂದಾದ್ರೆ ಯಾವ ಲಕ್ಷ್ಮೀದೇವಿಯಿಂದಾದರೆ, ಇದಂ ಜಗತ್ ಧಾರ್ಯತೆ, ಈ ಸಮಸ್ತ ಪ್ರಪಂಚವೂ ಧಾರಣೆ ಮಾಡಲ್ಪಟ್ಟಿದೋ ಆ ಲಕ್ಷ್ಮೀದೇವಿ ಪರ ಅಂತ ಕರೆಯಲ್ಪಡುವ, ಜೀವ ಅಂತ ಕರೆಯಲ್ಪಡುವ. ಹೇಗೆ ಜೀವಕ್ಕೆ ಎರಡು ಅರ್ಥಗಳಿದೋ, ಭೂತ ಅನ್ನುವ ಶಬ್ದಕ್ಕೂ ಎರಡು ಅರ್ಥಗಳು. ಒಂದು ಭೂತ ಅಂದ್ರೆ ದಟ್ ವಿಚ್ ಎಕ್ಸಿಸ್ಟೆಡ್ ಇನ್ ದ ಪ್ಯಾಸ್ಟ್ ಅಂತ ಹೇಳಿ ಒಂದು ಅರ್ಥ. ಇನ್ನೊಂದು ಭೂತ ಅಂತ ಹೇಳಿದರೆ ಭೂತ ಇರುವಂತಹದ್ದು, ಯಾವಾಗಲೂ ಇರುವಂತಹದ್ದು ಪ್ರಾಣಿ ಅಂದ್ರೆ ದಟ್ ವಿಚ್ ಎಕ್ಸಿಸ್ಟ್ ಅಟ್ ಆಲ್ ಟೈಮ್ಸ್. ಲಕ್ಷ್ಮೀದೇವಿ ಅವಳು ಭೂತಳು. ಭೂತಳು ಅಂತ ಹೇಳಿದ್ರೆ ಯಾವ ಎಲ್ಲ ಕಾಲದಲ್ಲಿಯೂ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ಈ ಜಡ ಪ್ರಕೃತಿಯನ್ನು ನಿಯಮನ ಮಾಡ್ತಾ ನಿತ್ಯ ಮುಕ್ತಳಾಗಿ, ನಿತ್ಯ ಅವಿಯೋಗಿನಿಯಾಗಿ ಭಗವಂತನ ಜೊತೆಲೇ ಯಾವಾಗಲೂ ಇರುವಂತಹವಳು, ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರರಾದವಳು ಲಕ್ಷ್ಮೀದೇವಿ. ಆ ಕಾರಣದ ಲಕ್ಷ್ಮೀದೇವಿಗೆ ಜೀವ ಭೂತಾಂ ಅನ್ನುವ ಹೆಸರು. ಜೀವ ಎಲ್ಲ ಪ್ರಾಣಿಗಳಿಗೂ ಆಧಾರ ಶಕ್ತಿಯಾಗಿದ್ದಾಳೆ, ಈ ಸಮಸ್ತ ಜಗತ್ತಿಗೂ ಆಧಾರ ಭೂತಳಾಗಿದ್ದಾಳೆ. ಆ ಭೂತ ಅನ್ನುವ, ಭೂತ ಅಂದ್ರೆ ಯಾವಾಗಲೂ ಇರುವಂತಹ ಅವರು, ಭೂತ ಅಂದ್ರೆ ಪ್ರೆಸೆಂಟ್ ಅಟ್ ಆಲ್ ಟೈಮ್ಸ್ ಅನ್ನುವ ಅರ್ಥ ಇನ್ನೊಂದು ಅರ್ಥ. ಸೊ ಈ ವಿಧವಾಗಿ ಜೀವಭೂತಳಾಗಿರುವಂತಹ ಲಕ್ಷ್ಮೀ ದೇವಿಯನ್ನು ಕೂಡ ನೀವು ತಿಳುಕೋ. ನೋ ಅಬೌಟ್ ದಿಸ್ ಟು, ದಿಸ್ ಡಿಫರೆನ್ಶಿಯೇಷನ್ ಇಸ್ ವೆರಿ ಕ್ರಿಟಿಕಲ್ ಇಂಪಾರ್ಟೆಂಟ್ ಅಂಡ್ ನೆಸೆಸರಿ ಟು ಫರ್ದರ್ ಪ್ರೋಗ್ರೆಸ್. ಆ ಕಾರಣ ಈ ಭಾವವನ್ನು ಚೆನ್ನಾಗಿ ಜೀರ್ಣ ಮಾಡಿಕೋ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಅದಕ್ಕೆ ಭಾಷ್ಯದಲ್ಲಿ ಆಚಾರ್ಯರು ವಿಸ್ತಾರ ಮಾಡ್ತಾ ವಿಷಯವನ್ನು ಹೇಳ್ತಾ ಇದ್ದಾರೆ ಆಚಾರ್ಯರು. ಅಪರ ಅನು, ಅಪರ ಅಂದ್ರೆ ಅನುತ್ತಮ, ಪರ ಅಂದ್ರೆ ಉತ್ತಮ, ಅಪರ ಅನುತ್ತಮ ಉತ್ತಮವಾಗದೇ ಇರುವಂತಹದ್ದು. ದಟ್ ವಿಚ್ ಈಸ್ ನಾಟ್ ದಿ ಗ್ರೇಟರ್ ಅಂದ್ರೆ ದಟ್ ವಿಚ್ ಈಸ್ ನಾಟ್ ಸುಪೀರಿಯರ್ ಮೀನ್ಸ್ ದಟ್ ವಿಚ್ ಈಸ್ ಇನ್ಫೀರಿಯರ್ ಕಂಪೇರ್ ಟು ಲಕ್ಷ್ಮೀದೇವಿ. ಸೊ ಅಪರ ಅಂತ ಕರೆಯಲ್ಪಡುವ ಈ ಪ್ರಕೃತಿ ವಕ್ಷ್ಯಮಾನ ಅವೇಕ್ಷ್ಯ, ಅದನ್ನು ಹೀಗೆ ನಾನು ವಿಸ್ತಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅದರ ದೃಷ್ಟಿಯೇ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಜೀವಭೂತ ಶ್ರೀಹಿ ಜೀವಾನಾಂ ಪ್ರಾಣಧಾರಿಣಿ ಚಿದ್ರೂಪಭೂತ ಸರ್ವದಾ ಸತಿ ಏತತ್ ಮಹದ್ಭೂತಂ ಇತಿ ಶ್ರುತೇ. ಲಕ್ಷ್ಮೀದೇವಿಯನ್ನು ವರ್ಣನೆ ಮಾಡ್ತಾ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಜೀವಭೂತ ಶ್ರೀಹಿ, ಜೀವ ಅಂತ ಕರೆಯಲ್ಪಡುವಂತಹ, ಭೂತ ಅಂತಲೂ ಕರೆಯಲ್ಪಡುವಂತಹ ಲಕ್ಷ್ಮೀದೇವಿ ಇದ್ದಾಳೆ, ಅವಳು ಜೀವಾನಾಂ ಪ್ರಾಣಧಾರಿಣಿ, ಸಮಸ್ತ ಇತರ ಜೀವರಾಶಿಗಳು ಯಾವರಿದ್ದಾರೋ ಅವರೆಲ್ಲರಿಗೂ ಕೂಡ ಪ್ರಾಣಧಾರಿಣಿ. ಪ್ರಾಣವನ್ನು ಅಂದ್ರೆ ಏನು, ಪ್ರಾಣಧಾರಿಣಿ ಅಂತ ಹೇಳಿದ್ರೆ ನೋಡ್ರಿ, ನಮ್ಗೆ ದೇಹ ಬರಬೇಕಂದ್ರೆ ಆ ದೇಹವನ್ನು ಕೊಟ್ರೆ ಆ ದೇಹವನ್ನು ಮತ್ತು ಜಡದಿಂದ ನಿರ್ಮಿತವಾದದ್ದು ಅದು ಲಕ್ಷ್ಮೀದೇವಿ ಕಂಟ್ರೋಲ್ ನಲ್ಲಿ ಇರುವಂತಹದ್ದು. ಎಲ್ಲ ಜಡವು ಲಕ್ಷ್ಮೀದೇವಿಗೆ ವಶರಾಗಿದೆ. ಆ ಕಾರಣದಿಂದ ಆ ಜೀವರಾಶಿಗಳಿಗೆ ದೇಹವನ್ನು ಕೊಡ್ತಾಳೆ. ಅಷ್ಟೇ ಅಲ್ಲದೆ ಮುಕ್ತ ಜೀವರಾಶಿಗಳಿಗೆ ಜಡದೇಹವಿಲ್ಲ, ಆದರೂ ಕೂಡ ಅವರನ್ನು ಕೂಡ ನಿಯಮನ ಮಾಡ್ತಾಳೆ. ಈ ವಿಧವಾಗಿ ಸಮಸ್ತ ಜೀವರಾಶಿಗಳಿಗೆ ಪ್ರಾಣಧಾರಿಣಿಯಾಗಿರುವಂತಹ ಲಕ್ಷ್ಮೀದೇವಿ ಚಿದ್ರೂಪಭೂತ ಸರ್ವದಾ ಸತಿ.
ಆ ಲಕ್ಷ್ಮೀದೇವಿ ಚಿತ್ರೂಪಭೂತ. ಚಿತ್ ಅಂದ್ರೆ ಜ್ಞಾನ ಅಂತ ಅರ್ಥ. ಚಿದ್ರೂಪ ಜ್ಞಾನಾನಂದಾತ್ಮಕವಾದವಳು, ಜ್ಞಾನಾತ್ಮಕಳಾದವಳು. ದಟ್ ಮೀನ್ಸ್ ಶೀಸ್ ಪರ್ಸಾನಿಫಿಕೇಶನ್ ಆಫ್ ದಿಸ್. ಅಂದ್ರೆ ಯಾವತ್ತೂ ಕೂಡ ಲಕ್ಷ್ಮೀದೇವಿಗೆ ಜಡ ದೇಹದ ಧಾರಣೆ ಇಲ್ಲ. ಮಿಕ್ಕ ಲಕ್ಷ್ಮೀದೇವಿ ಪರಮಾತ್ಮನನ್ನು ಬಿಟ್ಟು ಮಿಕ್ಕ ಎಲ್ಲ ಜೀವರಾಶಿಗಳಿಗೂ, ಮುಕ್ತ ಜೀವರಿಗೆ ಕೂಡ ಒಂದಾನೊಂದು ಕಾಲದಲ್ಲಿ ದೇಹ ಇತ್ತು ಅವಳಿಗೆ. ಜಡದೇಹ ಅನ್ನುವುದು ಎಲ್ಲ ಲಕ್ಷ್ಮೀನಾರಾಯಣರನ್ನು ಬಿಟ್ಟು ಎಲ್ಲರಿಗೂ ಯಾವುದೋ ಒಂದು ಕಾಲದಲ್ಲಿ ಇತ್ತು. ಮುಕ್ತರಾದ ಮೇಲೆ ಅವರಿಗೆ ಜಡದೇಹ ಇಲ್ಲದೆ ಆಯಿತು ಮುಕ್ತ ಜೀವರಾಶಿಗಳಿಗೆ. ಆದ್ರೆ ಮುಕ್ತಿಗೆ ಹೋಗಲಕ್ಕೆ ಮುಂಚೆ ಅವರಿಗೆ ಜಡದೇಹ ಇತ್ತು. ಲಕ್ಷ್ಮೀದೇವಿ ನಿತ್ಯ ಮುಕ್ತಳು, ಯಾವಾಗಲೂ ಮುಕ್ತಳಾಗಿರುವ ಕಾರಣ ಜಡದೇಹ ಯಾವತ್ತೂ ಇಲ್ಲ ಅವಳಿಗೆ. ಸೊ ಅದಕ್ಕೆ ಚಿದ್ರೂಪಭೂತ ಸರ್ವದಾ ಸತಿ ಅಂತ ಹೇಳಿ ಲಕ್ಷ್ಮೀದೇವಿ ಭೂತ ಅನ್ನುವ ಶಬ್ದ ಎಲ್ಲಿ ಈ ಪ್ರಯೋಗವಿದೆ ಅಂತ ಹೇಳಿದ್ರೆ ಶ್ರುತಿವಾಕ್ಯವನ್ನು ಹೇಳ್ತಾ ಇರ್ತಾರೆ. ಏತಂ ಮಹದ್ಭೂತಂ, ಈ ಲಕ್ಷ್ಮೀದೇವಿ ಮಹದ್ಭೂತ ಅಂದ್ರೆ ಬಹಳ ದೊಡ್ಡದಾದಂತಹ ಪ್ರಾಣಿ ಆಗಿದ್ದಾಳೆ, ಜೀವ ಆಗಿದ್ದಾಳೆ ಲಕ್ಷ್ಮೀದೇವಿಗೆ ಭೂತ ಅನ್ನುವ ಹೆಸರು. ಭೂತ ಅನ್ನುವ ಶಬ್ದಕ್ಕೆ ನಾವು ಅನೇಕ ಅರ್ಥ. ಭೂತ ಅಂದ್ರೆ ದೆವ್ವ ಭೂತ ಅಂತ ಹೇಳಿ ಈವಿಲ್ ಸ್ಪಿರಿಟ್ಗೂ ಭೂತ ಅಂತ ಪ್ರಯೋಗ ಮಾಡ್ತಾರೆ. ಅದೇ ಆ ಅರ್ಥ ಬೇರೆ ಅರ್ಥ. ಸೊ ಈ ಭೂತ ಶಬ್ದಕ್ಕೆ ಅನೇಕ, ಭೂತ ಅಂದ್ರೆ ಪ್ರಾಣಿಗಳು ಇನ್ ಜನರಲ್ ಗೂ ಯೂಸ್ ಅನ್ನು ಮಾಡ್ತಾರೆ. ಭೂತ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಇಲ್ಲಿ ಭೂತ ಅಂತ ಹೇಳಿದ್ರೆ ದೊಡ್ಡದಾಗಿರುವಂತಹದ್ದು, ಎಲ್ಲ ಕಾಲಗಳಲ್ಲಿ ಇರುವಂತಹದ್ದು, ಎಲ್ಲವನ್ನು ನೇಮನ ಮಾಡುವಂತಹದ್ದು ಅಂತಹ ಏತದ್ ಮಹದ್ಭೂತಂ, ಮಹತ್ತರವಾದಂತಹ ಮಹಿಮೋಪೇತವಾದಂತಹ ಭೂತ ಶಬ್ದವಾಚ್ಯ ಲಕ್ಷ್ಮೀದೇವಿ ಅಂತೇಳಿ ಶ್ರುತಿಯ ವಾಕ್ಯದಿಂದ ಹೇಳ್ತಾ ಇದ್ದಾರೆ. ಜಗಾದಸ ಅಂದ್ರೆ ಶ್ರುತಿ ಹೀಗೆ ಹೇಳಿದೆ, ಆ ಕಾರಣದಿಂದ ಆ ಶ್ರುತಿ ಹೇಳಿದ ಮಾತುಗಳನ್ನು ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ನಾರದ ಪುರಾಣ ಜಗಾದಸ ಇತಿ ನಾರದಿ ಅಂತ ಹೇಳ್ತಾ, ಅಂದ್ರೆ ನಾರದ ಪುರಾಣ ಹೀಗೆ ಹೇಳ್ತಾ ಇದೆ, ಜಗಾದ ಅಂದ್ರೆ ಹೀಗೆ ಹೇಳ್ತಾ ಇದೆ, ನಾರದ ಪುರಾಣದ ವಚನ ಹೀಗಿದೆ ಅಂತ ಹೇಳಿ. ಏನು ನಾರದ ಪುರಾಣ ಹೇಳುವಂತಹದ್ದು, ಪ್ರಕೃತಿ ದ್ವೇ, ಅಲ್ಲಿ ಎರಡು ವಿಧವಾದ ದ್ವೇ ಅಂದ್ರೆ ಎರಡು ಪ್ರಕೃತಿ, ಎರಡು ವಿಧವಾದ ಪ್ರಕೃತಿಗಳು. ತು ದೇವಸ್ಯ, ದೇವ ಪರಮಾತ್ಮನ ಪ್ರಕೃತಿ ಅಂದ್ರೆ ಪರಮಾತ್ಮನ ವಶದಲ್ಲಿರುವ, ಪರಮಾತ್ಮನಲ್ಲಿರುವ, ಪರಮಾತ್ಮನ ಕಂಟ್ರೋಲ್ ನಲ್ಲಿರುವಂತಹ ಪ್ರಕೃತಿಗಳು ಎರಡಾಗಿದೆ, ಎರಡಿದೆ. ದೇವಸ್ಯ, ದೇವಸ್ಯ ಅಂದ್ರೆ ಪರಮಾತ್ಮನ ಸಂಬಂಧಪಟ್ಟದ್ದು. ಅವು ಜಡ ಚ ಏವ ಅಜಡ ತಥಾ, ಜಡ ಚೈವಾ ಜಡ, ಚೈವಾ ಜಡ ಅಂದ್ರೆ ಅದನ್ನು ಬಿಡಿಸಿದ್ರೆ ಚ ಏವ ಅಜಡ ಅಂತ ಹೇಳಿ ಬಿಡಿಸಬೇಕು. ತಥಾ ಜಡ ಪ್ರಕೃತಿ ಒಂದು, ಚ ಅಂಡ್ ಆಲ್ಸೋ ಏವ ನಿಶ್ಚಯವಾಗಿ, ಅಜಡ ಅಂದ್ರೆ ಜಡವಾಗದೇ ಇರುವ, ಚೇತನದ ಶಕ್ತಿ ಇರೋ, ಚೇತನವಾದಂತಹ ಪ್ರಕೃತಿ, ಚಿತ್ ಪ್ರಕೃತಿ ಯಾವುದಿದೋ ಅವು ಎರಡು ವಿಧವಾದ ಪ್ರಕೃತಿಗಳಿವೆ. ಅವ್ಯಕ್ತಾಖ್ಯ ಜಡ ಸ ಚ ಸೃಷ್ಟ್ಯ ಭಿನ್ನ ಅಷ್ಟಧ ಪುನಃ ಅಂತೇಳಿ. ಅವ್ಯಕ್ತ ಅಂತ ಕರೆಯಲ್ಪಡುವಂತಹ ಅವ್ಯಕ್ತ ತತ್ವ ನಾವು ಕೇಳಿದ್ದೀವಿ. ಸೊ ಅದೇ ಅವ್ಯಕ್ತ ತತ್ವ ಅಂತ ಹೇಳಿದ್ರೆ ಎಲ್ಲದನ್ನು ಒಳಗೊಂಡಿತ್ತು, ಅವ್ಯಕ್ತ ತತ್ವ ಎಲ್ಲವನ್ನು ಒಳಗೊಂಡಿದೆ. ಈ ಅವ್ಯಕ್ತ ತತ್ವ ಅಂದ್ರೆ ಲಕ್ಷ್ಮೀದೇವಿ ಆ ಅವ್ಯಕ್ತ ತತ್ವ ಅಭಿಮಾನಿಯಾಗಿದ್ದಾಳೆ. ಅಂದ್ರೆ ಆ ಅವ್ಯಕ್ತ ತತ್ವವು ಲಕ್ಷ್ಮಿಯ ವಶದಲ್ಲಿದೆ. ಆ ಅವ್ಯಕ್ತ ತತ್ವದಿಂದ ಮಹತ್ತತ್ವ, ಮಹತ್ತತ್ವದಿಂದ ಅಹಂಕಾರ ತತ್ವ, ಅಹಂಕಾರ ತತ್ವದಿಂದ ಬುದ್ಧಿ ಮನಸ್ಸು, ಅದಾದ ಮೇಲೆ ಪಂಚಮಹಾಭೂತಗಳು ಎಲ್ಲವೂ ಈ ವಿಧವಾಗಿ ಸೃಷ್ಟಿಯಾಗಿದೆ. ಸೊ ಆ ಕಾರಣದಿಂದ ಈ ಅವ್ಯಕ್ತ ಅಂತ ಕರೆಯಲ್ಪಡುವಂತಹ ಯಾವ ಜಡ ಪ್ರಕೃತಿ ಇದೋ ಅದು ಒಂದು. ಅದು ಕೂಡ ನಾವು ಒಂದು ನೆನಪಿನಲ್ಲಿ ಇಟ್ಕೋಬೇಕು. ಅಸತ್ ನಾವು ನಾಸತೋ ವಿದ್ಯುತೇ ಭಾವೋ ನಾ ಭಾವೋ ವಿದ್ಯುತೆ ಸ್ವತಃ ಅಂತ ಹೇಳಿದಾಗ ಎರಡನೇ ಅಧ್ಯಾಯದಲ್ಲಿ 14ನೇ ಶ್ಲೋಕ, ಅಲ್ಲಿ ಅಸತ್ ಅನ್ನುವುದಕ್ಕೆ ಪ್ರಕೃತಿ ಅಂತ ಹೇಳಿ ಅಲ್ಲಿ ಒಂದು ಹೇಳಿದ್ದಾರೆ. ಸತ್ ಅಂದ್ರೆ ಪರಮಾತ್ಮ, ಅಸತ್ ಅಂದ್ರೆ ಪ್ರಕೃತಿ ಅಂತ ಹೇಳಿ. ಪ್ರಕೃತಿಗೆ ಕೆಲವು ಕಡೆ ಸತ್ ಅಂತ ಸದಸದ್ರೂಪಯಾಚ ಅಂತ ಹೇಳಿ ಕೂಡ ಭಾಗವದಲ್ಲಿ ಒಂದು ವಚನ ಬರುತ್ತೆ. ಕೆಲವು ಸಂದರ್ಭಗಳಲ್ಲಿ ಪ್ರಕೃತಿಗೆ ಸತ್ ಅಂತ ಕರೀತಾರೆ, ಕೆಲವು ಸಂದರ್ಭಗಳಲ್ಲಿ ಈ ಜಡ ಪ್ರಕೃತಿಗೆ ಅಸತ್ ಅಂತ. ಸೊ ಜಡ ಪ್ರಕೃತಿಗೆ ಸತ್ ಅಂತ, ಸತ್ ಅಂದ್ರೆ ಏನು ಸತ್ಯವಾದದ್ದು, ಅಸತ್ ಅಂದ್ರೆ ಅಸತ್ಯವಾದದ್ದು ಅಂತ ಅರ್ಥ ಅಲ್ಲ. ಸತ್ ಅಂತ ಹೇಳಿದರೆ ನಮ್ಮ ಕಣ್ಣಿಗೆ ಕಾಣಿಸುವಂತಹದ್ದು, ಇಲ್ಲ ನಮ್ಮ ಅನುಭವಕ್ಕೆ ಬಂತಹದ್ದು, ಈ ಸೃಷ್ಟಿ ಮಾಡಲ್ಪಟ್ಟಿತ್ತು. ಈ ಸೃಷ್ಟಿ ಮಾಡಲ್ಪಟ್ಟಿರುವಂತಹ ಪ್ರಕೃತಿ ಯಾವುದು, ಅದಕ್ಕೆ ಸತ್ ಅಂತ ಕರೀತಾರೆ, ಅಂದ್ರೆ ವ್ಯಕ್ತವಾಗಿರುವಂತಹದ್ದು. ಅವ್ಯಕ್ತವಾಗಿರುವ ಮೂಲ ಪ್ರಕೃತಿ ಯಾವುದಿದೋ, ಅಂದ್ರೆ ಕಣ್ಣಿಗೆ ಕಾಣದೇ ಇರುವ ಆ ಮೂಲ ಪ್ರಕೃತಿಯಿಂದ ಮತ್ತು ಅವ್ಯಕ್ತತ್ವ ಬಂದು ಅವ್ಯಕ್ತತ್ವದಿಂದ ಮಹತ್ತತ್ವ, ಈ ವಿಧವಾಗಿ ವ್ಯಕ್ತ. ಆ ಮೂಲ ಪ್ರಕೃತಿಯಿಂದ ಈ ವ್ಯಕ್ತವಾಗಿ ಮ್ಯಾನಿಫೆಸ್ಟ್ ಆಗಿರುವ ಪ್ರಕೃತಿ ಬರಲಿಕ್ಕೆ ಮುಂಚೆ ಇಂಟರ್ಮೀಡಿಯೇಟ್ ಸ್ಟೆಪ್ ನಲ್ಲಿ ಅವ್ಯಕ್ತತ್ವ ಬರುತ್ತೆ. ಅವ್ಯಕ್ತದಲ್ಲಿ ಕೂಡ ಅದು ಸ್ಟಿಲ್ ಇಟ್ ಇಸ್ ನಾಟ್ ನಮ್ಮ ಕಣ್ಣಿಗೆ ಗೋಚರವಲ್ಲ, ನಮ್ಮ ದೃಷ್ಟಿಗೂ ನಮ್ಮ ಇಂದ್ರಿಯಗಳಿಗೂ ಯಾವುದಕ್ಕೂ ಗೋಚರವಾಗದೇ ಇರುವಂತಹ ಮೂಲ ಪ್ರಕೃತಿ ಯಾವುದಿದೋ ಅದಕ್ಕೆ ಅಸತ್ ಅಂತ ಕರೀತಾರೆ. ಅಸತ್ ಅಂದ್ರೆ ಕಣ್ಣಿಗೆ ಕಾಣಿಸದೆ ಇರುವಂತಹದ್ದು, ಈ ಸೃಷ್ಟಿಗೆ ನಮ್ಮ ದೃಷ್ಟಿಗೆ ಗೋಚರವಾಗದೇ ಇರುವಂತಹದ್ದು ಯಾವ್ದಿದೋ, ಮೂಲ ಪ್ರಕೃತಿ ಅಂತ ಹೇಳಿದ್ರೆ ಪ್ರೈಮಾರ್ಡಿಯಲ್ ಮ್ಯಾಟರ್ ಅಂತ, ಅಂತಹದ್ದು ಯಾವ್ದಿದೋ ಅದಕ್ಕೆ ಅಸತ್ ಅಂತ ಕರೀತಾರೆ. ಆ ಅಸತ್ ಪ್ರಕೃತಿಯಿಂದ ಸತ್ ಪ್ರಕೃತಿಯನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಈ ಸತ್ ಪ್ರಕೃತಿ ಯಾವ್ದಿದೋ ಎರಡು ಅಂದ್ರೆ ಅಸತ್ತಿಂದ ಸತ್ ಬಂತು, ಕಾರಣ ಕಾರ್ಯ. ಅಸತ್ ಅನ್ನೋದು ಕಾರಣ ರೂಪ, ಸತ್ ಅನ್ನೋದು ಕಾರ್ಯರೂಪವಾಗಿರುವಂತಹದ್ದು. ಈ ಯಾವುದಾದರೆ ಈ ಮೂಲ ಪ್ರಕೃತಿ ಇದು, ಅದರಿಂದ ಅಸತ್ ಅಂತ ಕರೆಯಲ್ಪಡುವ, ಅದರಿಂದ ಸತ್ ಅಂತ ಕರೆಯಲ್ಪಡುವ ಈ ಪ್ರಕೃತಿ ಸೃಷ್ಟಿಯಾಗಿದೆ. ಈ ಸೃಷ್ಟಿಯಾದ ಪ್ರಕೃತಿ ಎಂಟು ವಿಧವಾಗಿ ಇಲ್ಲ ಒಂಬತ್ತು ವಿಧವಾಗಿ ನಾವು ನೋಡಿದ್ವಿ. ಆದ ಏಟ್ ಆರ್ ನೈನ್ ಕೈಂಡ್ಸ್, ಪಂಚಭೂತಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಮಹತ್ತತ್ವ, ಈ ಎಂಟು ಇಲ್ಲ ಒಂಬತ್ತು ವಿಧವಾದ ಭಾಗಗಳಿಂದ ಕೂಡಿರುವಂತಹದ್ದು ಪ್ರಕೃತಿ ಆಗಿದೆ ಅಂತ ಹೇಳಿ. ಅವ್ಯಕ್ತಾಖ್ಯ ಜಡ ಸಾಚ ಸೃಷ್ಟಿಯ ಭಿನ್ನ ಅಷ್ಟಥಾ ಪುನಃ, ಸೃಷ್ಟಿಯ ಸೃಷ್ಟಿ ಮಾಡಲ್ಪಟ್ಟ ಕಾರಣದಿಂದ ಮಾಡಲ್ಪಟ್ಟಿದೆ, ಆ ಕಾರಣದಿಂದ ಇದು ಭಿನ್ನ ಬೇರೆ ಬೇರೆಯಾಗಿದೆ. ಅಷ್ಟಧ ಅಂದ್ರೆ ಎಂಟು ವಿಧವಾಗಿ ಇಲ್ಲ ಒಂಬತ್ತು ವಿಧವಾಗಿರುವಂತಹ ಪ್ರಕೃತಿಯಾಗಿದೆ ಅಂತ ಹೇಳಿ. ಪುನಃ ಮಹಾನ್ ಬುದ್ಧಿ ಮನಸ್ಸು, ಇನ್ನು ನೋಡ್ರಿ ಇಲ್ಲಿ ಲಿಸ್ಟ್ ಮಾಡುವಾಗ ಅಹಂಕಾರವನ್ನು ಲಿಸ್ಟ್ ಮಾಡಿಲ್ಲ, ಎಂಟು ವಿಧವಾದ ಪ್ರಕೃತಿ ಅಂತ ಹೇಳಿ ಅಹಂಕಾರದ ಬದಲು ಮಹತ್ತತ್ವವನ್ನು ಲಿಸ್ಟ್ ಮಾಡಿದ್ದಾರೆ. ಮಹತ್ತತ್ವ ಅದೇ ವಿಧವಾಗಿ ಬುದ್ಧಿ ಮನಸ್ಸು ಪಂಚಭೂತಾನಿ ಅಂತ ಹೇಳಿ ಪಂಚಭೂತಗಳು. ಸೊ ಇಲ್ಲಿ ಅಹಂಕಾರತ್ವವನ್ನು ನಾವು ತಗೋಬೇಕು, ಒಟ್ಟಿಗೆ ಒಂಬತ್ತು. ಸೊ ಅಹಂಕಾರ ಇಲ್ಲ ಮಹತ್ತತ್ವ ಆರ್ ಬೋತ್ ಹೇಗೆ ಬೇಕಾದ್ರೂ ಲಿಸ್ಟ್ ಮಾಡಬಹುದು. ಸೊ ಈ ವಿಧವಾಗಿ ಈ ಒಂಬತ್ತು ವಿಧವಾಗಿರುವಂತಹ ಇಲ್ಲ ಎಂಟು ವಿಧವಾಗಿರುವಂತಹ ಪ್ರಕೃತಿಗಳಿಂದ ಯಾವುದಿದೋ ಅದು ಕೂಡಿರುವಂತಹದ್ದು ಅಪರಾ ಸಾ ಜಡ, ಅದು ಅನುತ್ತಮ ಇನ್ಫೀರಿಯರ್ ಆಗಿರುವಂತಹ ಜಡವಾಗ, ಯಾಕೆ ಜಡತ್ವ ಇದೆ, ಇಟ್ಸ್ ಇನರ್ಟ್ ಲೈಫ್ ಲೆಸ್, ಆ ಕಾರಣದಿಂದ ಅದು ಇನ್ಫೀರಿಯರ್ ಡೆಫಿನೆಟ್ಲಿ. ಸೊ ಈ ವಿಧವಾಗಿ ಅಪರಾ ಸಾ ಜಡ ಶ್ರೀಶ್ಚ ಪರಾ ಅಯ್ಯಂ, ಲಕ್ಷ್ಮೀದೇವಿ ಯಾವುದಿದ್ದಾಳೋ ಅವಳು ಪರಾ ಪರಸತ್ವಳಾಗಿದ್ದಾಳೆ ಅಂದ್ರೆ ಶ್ರೇಷ್ಠಳಾಗಿದ್ದಾಳೆ, ಇದು ಶ್ರೇಷ್ಠವಾಗದೇ ಇರುವಂತಹದ್ದು, ಅದು ಶ್ರೇಷ್ಠವಾಗಿರುವ ಲಕ್ಷ್ಮೀದೇವಿ. ಶ್ರೀಶ್ಚ ಪರಾ ಇಯಂ ಧಾರ್ಯತೆ ತಯ, ಈ ಲಕ್ಷ್ಮಿಯಿಂದ ಧಾರಣ ಮಾಡಲ್ಪಟ್ಟಿದೆ ಅಂದ್ರೆ ಶ್ರೇಷ್ಠಳಾದ ಲಕ್ಷ್ಮೀದೇವಿಯಿಂದ ಧಾರಣ ಮಾಡಲ್ಪಟ್ಟಿದೆ ಯಾವುದು, ಈ ಜಡ ಪ್ರಕೃತಿ, ಚೇತನ ಪ್ರಕೃತಿ ಜಡ ಪ್ರಕೃತಿಯನ್ನು ಸಪೋರ್ಟ್ ಮಾಡ್ತಾ ಇದೆ, ಕಂಟ್ರೋಲ್ ಮಾಡ್ತಾ ಇದೆ. ಜಡ ಪ್ರಕೃತಿ ಚೇತನ ಪ್ರಕೃತಿಯಾದ ಲಕ್ಷ್ಮಿಯಿಂದ ಧಾರಣ ಮಾಡಲ್ಪಟ್ಟಿದೆ, ಲಕ್ಷ್ಮೀದೇವಿ ಜಡ ಪ್ರಕೃತಿಯನ್ನು ಧಾರಣ ಮಾಡಿದ್ದಾಳೆ, ಜಡ ಪ್ರಕೃತಿ ಲಕ್ಷ್ಮಿಯಿಂದ ಧಾರಣ ಮಾಡಲ್ಪಟ್ಟಿದೆ, ಇಟ್ಸ್ ಬೀಂಗ್ ಸಪೋರ್ಟೆಡ್ ಅಂತ ಹೇಳಿ. ಸೊ ಅದೇ ಹಾಗೆ ಇರುವಂತಹ ಲಕ್ಷ್ಮೀದೇವಿ ಮೇಲೆ ಭಗವಂತನಿಗೆ ಅತ್ಯಂತ ಪ್ರೀತಿ ಪ್ರೇಮ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಯತ್ ಸಮಂ ತು ಪ್ರಿಯಂ ಕಿಂಚಿನ್ ನಾಸ್ತಿ ವಿಷ್ಣೋ ಮಹಾತ್ಮನಃ, ಮಹಾತ್ಮನಾದಂತಹ ಮಹಿಮೋಪೇತನಾದಂತಹ ಆ ವಿಷ್ಣುವಿಗೆ ಕಿಂಚಿತ್ ಪ್ರಿಯಂ ನ ಅಸ್ತಿ. ಯತ್ ಸಮಂ ತು ಲಕ್ಷ್ಮೀದೇವಿಗೆ ಸಮಲಾಗಿ ಅಂದ್ರೆ ಲಕ್ಷ್ಮೀದೇವಿಯಷ್ಟು ಪ್ರೀತಿಭಾವವನ್ನು ಪರಮಾತ್ಮ ಯಾರ ಮೇಲೂ ಮಾಡುವುದಿಲ್ಲ, ಲಕ್ಷ್ಮೀದೇವಿ ಮೇಲೆ ಅತ್ಯಂತ ಪ್ರೀತಿಭಾವವನ್ನು ಇಟ್ಟುಕೊಂಡಿದ್ದಾನೆ ಪರಮಾತ್ಮ. ಏನ್ರಿ ಪರಮಾತ್ಮನಿಗೂ ಅಟ್ಯಾಚ್ಮೆಂಟ್ಸ್ ಎಲ್ಲ ಇದ್ದಾನೆ, ಪ್ರೀತಿಭಾವವನ್ನು ಇಟ್ಟುಕೊಂಡಿರುವುದಕ್ಕೆ ಕಾರಣ ಲಕ್ಷ್ಮಿಗೆ ಅಷ್ಟು ಒಂದು ಭಗವಂತನ ಮೇಲೆ ಭಕ್ತಿಭಾವ ಇರುವ ಕಾರಣದಿಂದ ಭಕ್ತಿಗೆ ತಕ್ಕಂತೆ ಪರಮಾತ್ಮ ಉಳಿತಾನೆ. ಸೊ ಲಕ್ಷ್ಮಿ ಅಷ್ಟು ಒಂದು ಕೋಟಿ ಕೋಟಿ ಬುದ್ಧಿರಿಲ್ಲ ಹಾಟಕಾಂಬರನ ಸೇವೆ ಸಾಟಿ ಇಲ್ಲದೆ ಮಾಡುತ್ತಿಗಳು ಏನು ಧನ್ಯರುಗಳು ಅಂತ ಹೇಳಿದಂತಹ ಲಕ್ಷ್ಮೀದೇವಿ ಧನ್ಯಳಾದ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿ ಧನ್ಯಳಾಗಿದ್ದಾಳೆ, ಆ ಲಕ್ಷ್ಮೀದೇವಿ ಮೇಲೆ ಭಗವಂತ ಅತ್ಯಂತ ಪ್ರೀತಿಭಾವವನ್ನು ಇಟ್ಟುಕೊಂಡಿದ್ದಾನೆ, ಅದಕ್ಕೆ ಅನುಗುಣವಾಗಿ ಲಕ್ಷ್ಮಿಯ ಭಕ್ತಿಗೆ ಅನುಗುಣವಾಗಿ ಇಟ್ಟುಕೊಂಡಿದ್ದಾನೆ. ಸೊ ಅದಕ್ಕೆ ಯತ್ ಸಮಂ ತು ಪ್ರಿಯಂ ಕಿಂಚಿತ್ ನ ಅಸ್ತಿ ವಿಷ್ಣೋ ಮಹಾತ್ಮನಃ, ಮಹಾತ್ಮನಾದ ಆ ವಿಷ್ಣುವಿಗೆ ಲಕ್ಷ್ಮೀದೇವಿಗೆ ಸಮಳಾದಂತಹ ಪ್ರೀತಿಪಾತ್ರವಾದ ವಸ್ತು, ಆ ಪ್ರೀತಿಪಾತ್ರದ ವ್ಯಕ್ತಿಯಾಗಲಿ ಯಾವುದು ಇನ್ನೊಂದು ಇಲ್ಲವೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಇದು ನಾರದ ಪುರಾಣದ ವಚನ, ನಾರಾಯಣ ಇನ್ನು ಈ ನಾರದ ಪುರಾಣ ವಚನ ಇನ್ನೂ ಎರಡು ಲೈನ್ ಇದೆ. ನಾರಾಯಣಶ್ಯ ಮಹಿಷಿ ಮಾತಾ ಸ ಬ್ರಹ್ಮಣೋಪಿ ತಾಭ್ಯಾಂ ಇದಂ ಜಗತ್ ಸರ್ವಂ ಹರಿ ಸುಜತಿ ಭೂತರಾಟ. ಭೂತರಾಟ ಅಂತ ಪರಮಾತ್ಮನಿಗೆ ಕರೆದಿದ್ದಾರೆ. ಭೂತರಾಟ ಅಂತ ಏನು? ಭೂತರಾಟ ಭೂತ ಅಂದ್ರೆ ಪ್ರಾಣಿಗಳು, ರಾಟ್ ಅಂದ್ರೆ ರಾಟ ರಾಜ ಒಡೆಯ, ಭೂತರಾಟ ಸಮಸ್ತ ಪ್ರಾಣಿಗಳ ಒಡೆಯ, ಲಕ್ಷ್ಮೀದೇವಿಗೂ ಒಡೆಯ, ಜಡ ಪ್ರಕೃತಿಗೂ ಒಡೆಯ, ಎಲ್ಲದಕ್ಕೂ ಒಡೆಯನಾದ, ಸಮಸ್ತಕ್ಕೂ ಒಡೆಯನಾದಂತಹ, ಸರ್ವರಿಗೂ ಮೇಲಿರುವಂತಹ ಪರಮಾತ್ಮ ಸರ್ವೋತ್ತಮನಾದವನು ಭೂತರಾಟ ಅಂತ ಕರೆಯಲ್ಪಡುವ ಆ ಪರಮಾತ್ಮ ಭಗವಂತ ಹರಿ ಏನು ಮಾಡ್ತಾ ಇದ್ದಾನೆ? ಆ ಹರಿ ಸೃಜತಿ ಸರ್ವಂ ಜಗತ್, ಈ ಸಮಸ್ತ ಜಗತ್ತನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಹೇಗೆ ಸೃಷ್ಟಿ ಮಾಡ್ತಾ ಇದ್ದಾನೆ? ಇದಂ ಜಗತ್ ಸರ್ವಂ ಹರಿ ಸೃಜತಿ ತಾಭ್ಯಾಂ, ಆ ಎರಡರಿಂದ, ಯಾವ ಎರಡರಿಂದ?
ಜಡ ಪ್ರಕೃತಿ ಚೇತನ ಪ್ರಕೃತಿ. ಲಕ್ಷ್ಮೀ ಭಗವಂತನ ಆಜ್ಞೆಯಂತೆ ಲಕ್ಷ್ಮಿಯಲ್ಲಿ ನಿಂತು ಭಗವಂತ ಮಾಡ್ತಾ ಇದ್ದಾನೆ, ಲಕ್ಷ್ಮಿ ಮಾಡ್ತಾ ಇದ್ದಾಳೆ. ಸೊ ಲಕ್ಷ್ಮಿ ಭಗವಂತನ ಆಜ್ಞೆಯಂತೆ ಎಲ್ಲಾ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಸೃಷ್ಟಿಯಲ್ಲಿ ಲಕ್ಷ್ಮೀದೇವಿಯ ಕೈ ದೊಡ್ಡ ಕೈ ಇದೆ. ಸೊ ಲಕ್ಷ್ಮೀದೇವಿ ಏನು ಮಾಡ್ತಾ ಇದ್ದಾರೆ, ತಾಭ್ಯಾಮ್ ಅಂದ್ರೆ ಆ ಎರಡರಿಂದ, ಯಾವ ಎರಡು, ಚೇತನ ಪ್ರಕೃತಿ ಜಡ ಪ್ರಕೃತಿ, ಮೆಟೀರಿಯಲ್ ಕಾಸ್ ಅಂಡ್ ಎಫಿಷಿಯಂಟ್ ಕಾಸ್. ಪರಮಾತ್ಮ ಅಲ್ಟಿಮೇಟ್ ಇಂಡಿಪೆಂಡೆಂಟ್ ಎಫಿಷಿಯಂಟ್ ಕಾಸ್, ಬಟ್ ಥ್ರೂ ದ ಇನ್ಸ್ಟ್ರೂಮೆಂಟ್ ಲಕ್ಷ್ಮಿಯ ಮೂಲಕವಾಗಿ ಸೃಷ್ಟಿ ಮಾಡ್ತಾ ಇದ್ದಾನೆ ಭಗವಂತ. ಸೃಷ್ಟಿ ಎಲ್ಲ ಇಂಡಿಪೆಂಡೆಂಟ್ ಆಗಿ ಮಾಡೋದು ಭಗವಂತ, ಎಲ್ಲರ ಒಳಗೂ ನಿಂತು ಮಾಡ್ತಾನೆ. ಅದೇ ವಿಧವಾಗಿ ಲಕ್ಷ್ಮಿ ಒಳಗೂ ನಿಂತಿದ್ದಾನೆ, ನಿಂತು ಲಕ್ಷ್ಮಿಯ ಮೂಲಕವಾಗಿ ಎಲ್ಲವನ್ನು ಮಾಡಿಸ್ತಾ ಇದ್ದಾನೆ. ಸೊ ಈ ಎರಡರನ್ನು ಉಪಯೋಗಿಸಿಕೊಂಡು ಜಡ ಚೇತನ ಪ್ರಕೃತಿಗಳು ಎರಡು ತಾಭ್ಯಾಮ್, ಈ ಎರಡರಿಂದ ಜಡ ಚೇತನ ಪ್ರಕೃತಿಗಳಿಂದ ಪರಮಾತ್ಮ ಈ ಸಮಸ್ತ ಸೃಷ್ಟಿ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ನಾರಾಯಣಶ್ಯ ಮಹಿಷಿ, ನಾರಾಯಣನ ಪಟ್ಟ ಮಹಿಷಿ ಆಗಿದ್ದಾಳೆ. ನಾರಾಯಣ ರಾಧೆ ಇದ್ದಂತೆ ಲಕ್ಷ್ಮೀದೇವಿ ರಾಣಿ ಇದ್ದಂತೆ. ಸೊ ಈ ವಿಧವಾಗಿ ನಾರಾಯಣನ ಪಟ್ಟ ಮಹಿಷಿ ಆಗಿದ್ದಾಳೆ ಲಕ್ಷ್ಮೀದೇವಿ. ಅವಳು ಮಾತಾ ಸಾ ಬ್ರಹ್ಮಣೋಪಿ, ಬ್ರಹ್ಮ ಅಂದ್ರೆ ಇಲ್ಲಿ ಚತುರ್ಮುಖ ಬ್ರಹ್ಮ, ಬ್ರಹ್ಮಣ ಚತುರ್ಮುಖ ಬ್ರಹ್ಮನಿಗೂ ಅಂತ ಹೇಳುವುದರ ಮೂಲಕವಾಗಿ ಕೈಮುತ್ತಿನ ಸಮಸ್ತ ದೇವರಾಶಿಗಳಿಗೂ, ಬ್ರಹ್ಮ ಕಕ್ಷದಲ್ಲೇ ಇರುವಂತಹ ವಾಯುದೇವರಿಗೂ ತಾಯಿಯಾಗಿದ್ದಾಳೆ. ಈ ವಿಧವಾಗಿ ಈ ಮಾತಾ ಸಾ ಅಂದ್ರೆ ಅವಳು ಆ ಚೇತನ ಪ್ರಕೃತಿಯಾದ ಲಕ್ಷ್ಮೀದೇವಿ ಮಾತಾ ತಾಯಿಯಾಗಿದ್ದಾಳೆ. ಬ್ರಹ್ಮನಃ ಅಪಿ ಬ್ರಹ್ಮದೇವರಿಗೂ ತಾಯಿಯಾಗಿದ್ದಾಳೆ. ಹಿ ಅಂದ್ರೆ ಪ್ರಸಿದ್ಧವಾಗಿ, ಎಲ್ಲ ಕಡೆ ಪ್ರಸಿದ್ಧವಾಗಿರುವಂತಹ ವೆಲ್ ನೋನ್ ಫ್ಯಾಕ್ಟ್. ಹಿ ಅನ್ನುವುದು ಪ್ರಸಿದ್ಧಿಯನ್ನು ತಿಳಿಸಿಕೊಡುತ್ತೆ. ಅಪಿ ಅಂತ ಹೇಳಿದ್ರೆ ಎಲ್ಲವನ್ನೂ ಎಲ್ಲರಿಗೂ ತಾಯಿಯಾಗಿದ್ದಾಳೆ, ಬ್ರಹ್ಮನಿಗೂ ತಾಯಿಯಾಗಿದ್ದಾಳೆ ಅನ್ನುವ ಕಾರಣದಿಂದ ಅದಕ್ಕೆ ನಾರಾಯಣಶ್ಯ ಮಹಿಷಿ ಮಾತಾ ಸ ಬ್ರಹ್ಮನೋಪಿ ತಾಭ್ಯಾಂ ಇದಂ ಜಗತ್ ಸರ್ವಂ ಸೀತಿ ಸುಜತಿ ಭೂತರಾಟ್ ಭೂತರಾಟ್ ಹರಿ ಸರ್ವಂ ಇದಂ ಜಗತ್ ಸುಜತಿ ತಾಭ್ಯಾಂ. ಆ ಇಬ್ಬರಿಂದ ಸೃಷ್ಟಿ ಮಾಡ್ತಾನೆ ಭಗವಂತ ಅನ್ನೋದನ್ನು ಹೇಳಿದ್ದಾರೆ. ನಾವು ಜೀವೋತ್ತಮರಂತ ಹೇಳಿದಾಗ ಜೀವರಲ್ಲಿ ಉತ್ತಮ ಅಂತ ಹೇಳಿದ್ರೆ ಬ್ರಹ್ಮವಾಯುಗಳು ಅಂತ ಹೇಳ್ತೀವಿ. ಇಲ್ಲಿ ಲಕ್ಷ್ಮೀದೇವಿಗೆ ಜೀವ ಅಂತ ಕರೀತಾರೆ, ಮತ್ತೆ ಜೀವೋತ್ತಮರಂದ್ರೆ ಲಕ್ಷ್ಮೀದೇವಿಯನ್ನು ಯಾಕೆ ಹೇಳೋದು? ಲಕ್ಷ್ಮೀದೇವಿ ಬ್ರಹ್ಮವಾಯುಗಳಕ್ಕಿಂತಲೂ ಬಹಳ ದೊಡ್ಡವಳಾಗಿದ್ದಾಳೆ. ಮತ್ತೆ ಲಕ್ಷ್ಮೀದೇವಿಯನ್ನು ಯಾಕೆ ಜೀವೋತ್ತಮಳು ಅಂತ ಯಾಕೆ ಕರಿಬಾರದು ಅಂತ ಬಹಳ ಜನ ಸಂಶಯ ಬರುತ್ತೆ. ಅಂತ ಹೇಳಿದ್ರೆ ಜೀವರು ಅಂತ ಹೇಳಿದ್ರೆ ಎರಡರ್ಥ. ಒಂದು, ಜೀವರು ಅಂದ್ರೆ ದೇಹಧಾರಣೆ ಇರುವಂತಹ ಜೀವರಲ್ಲ. ಸೊ ಜೀವೋತ್ತಮರು ಅಂತ ಹೇಳಿದಾಗ ಯಾರಿಗೆ ದೇಹ ಧಾರಣೆ ಮಾಡಿದಾರೋ ಅವರ ಒಳಗೆ ಉತ್ತಮ. ಸೊ ಲಕ್ಷ್ಮೀದೇವಿಗೆ ದೇಹ ಧಾರಣವೇ ಇಲ್ಲ, ಆ ಕಾರಣದಿಂದ ಲಕ್ಷ್ಮೀದೇವಿಯನ್ನು ಜೀವೋತ್ತಮರಂತ ಕರೆಯೋದಿಲ್ಲ. ಯಾಕಂದ್ರೆ ಜೀವಕ್ಕಿಂತ ಭಿನ್ನಲಾದವಳು, ದೇಹ ಧಾರಣವೇ ಇಲ್ಲದವಳು, ಯಾವತ್ತೂ ದೇಹ ಧಾರಣೆ ಇಲ್ಲ. ಆ ಕಾರಣ ಲಕ್ಷ್ಮೀದೇವಿಗೆ ಆ ಅರ್ಥದಲ್ಲಿ ಜೀವೋತ್ತಮರಂತ ಕರೆಯೋದಿಲ್ಲ. ಜೀವರಲ್ಲಿ ಉತ್ತಮರು, ಅವರು ಜೀವರೇ ಅಲ್ಲ, ಅಂದ್ರೆ ದೇಹ ಧಾರಣೆ ಇರುವಂತಹ ಜೀವರಲ್ಲ. ಇಲ್ಲಿ ಜೀವ ಅಂತ ಲಕ್ಷ್ಮಿ ಕರ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಜೀವ ಅಂತ ಬೇರೆ ಅರ್ಥದಲ್ಲಿ ಅದೇ ಶಬ್ದವನ್ನು ಬಳಸಿದ್ದಾರೆ. ಬೇರೆ ಅರ್ಥದಲ್ಲಿ ಏನು, ಜೀವ ಎಲ್ಲರಿಗೂ ಆಧಾರಭೂತಳಾಗಿದ್ದಾರೆ, ಚತುರ್ಮುಖ ಬ್ರಹ್ಮವಾಯುಗಳಿಗೂ ಆಧಾರಭೂತಳಾಗಿರಾದ ಕಾರಣದಿಂದ ಲಕ್ಷ್ಮಿ ಜೀವ ಜೀವಭೂತಳಾಗಿದ್ದಾರೆ. ಶಿ ಸಪೋರ್ಟಿಂಗ್ ಎವ್ರಿಥಿಂಗ್ ಎಲ್ಸ್. ಆ ಅರ್ಥದಲ್ಲಿ ಇಲ್ಲಿ ಜೀವ ಅಂದ್ರೆ ಅರ್ಥ ಬೇರೆ, ಒಂದೇ ಶಬ್ದ ಜೀವ ಶಬ್ದ, ಅರ್ಥ ಬೇರೆ. ಆ ಕಾರಣದಿಂದ ಇಲ್ಲಿ ಜೀವ ಶಬ್ದಕ್ಕೆ ಪ್ರಾಣವನ್ನು ಧರಿಸಿಕೊಳ್ಳುವಳು ಅನ್ನುವ ಕಾರಣದಿಂದ ಯೌಗಿಕ ಅರ್ಥ, ಯೋಗಾರ್ಥ ಅಂತ ಹೇಳಿ ಯೌಗಿಕವಾದ ಅರ್ಥ. ಲಕ್ಷ್ಮಿ ಸಕಲ ಜೀವರ ಪ್ರಾಣಗಳನ್ನು ಧರಿಸಿದ್ದಾಳೆ, ಆಕೆಗೆ ಜೀವ ಅಂತ ಕರೆದಿದ್ದಾರೆ. ಸ್ವಯಂ ಜ್ಞಾನಾತ್ಮಕ ಶರೀರಳಾಗಿದ್ದಾಳೆ, ಜ್ಞಾನಾನಂದಾತ್ಮಕವಾದ ನಿತ್ಯ ಅವಿಯೋಗಿನಿ ನಿತ್ಯ ಮುಕ್ತಳು, ಜಡ ಶರೀರ ರಹಿತಳಾಗಿದ್ದಾಳೆ, ಯಾವತ್ತೂ ಜಡ ಶರೀರ ಇಲ್ಲ. ತನ್ನ ಪ್ರಾಣಗಳನ್ನು ಬೇರೆ ಯಾರು ಧರಿಸಿಲ್ಲ. ಲಕ್ಷ್ಮೀದೇವಿಗೆ ಪ್ರಾಣದಾನ ಮಾಡಿದ ಲಕ್ಷ್ಮೀದೇವಿ ದೇಹ ಬಂತು ಪ್ರಾಣದಾನ ಮಾಡಿದ ಯಾರಿಗೂ ಅಂತ ಶಕ್ತಿ ಇಲ್ಲ. ಆದ್ದರಿಂದ ಜೀವಾತ್ಮರಂತ ಜೀವ ಎನಿಸುವವಳಲ್ಲ ಅವಳು, ಆ ಕಾರಣ ಜೀವೋತ್ತಮರಂತ ಕರೆಯೋದಿಲ್ಲ. ಸೊ ಗೌಣವಾಗಿ, ಮತ್ತೆ ಇಲ್ಲಿ ಗೌಣವಾಗಿ ಅಂದ್ರೆ ಈ ಯೌಗಿಕ ಅರ್ಥದಲ್ಲಿ ಜೀವ ಶಬ್ದವನ್ನು ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಸೊ ನಾವು ಲೋಕ ರೀತಿಯಲ್ಲಿ ರೂಢಿ ಅರ್ಥದಲ್ಲಿ ಪ್ರಯೋಗ ಮಾಡಿದ ರೀತಿಯಲ್ಲಿ ಪ್ರಯೋಗ ಮಾಡಲಿಲ್ಲ. ಯೌಗಿಕ ಅರ್ಥದಲ್ಲಿ ಜೀವ ಶಬ್ದವನ್ನು ಲಕ್ಷ್ಮಿಗೆ ಇದ್ದಾರೆ ಅನ್ನೋದು ನಾವು ನೆನಪಿಟ್ಕೋಬೇಕು. ಅದಾದ ಮೇಲೆ ಇಲ್ಲಿಗೆ ಆ ನಾಲ್ಕನೇ ಶ್ಲೋಕ ಐದನೇ ಶ್ಲೋಕ ಮುಗೀತು. ಅದಾದ್ಮೇಲೆ ಆರನೇ ಶ್ಲೋಕ ಏತದ್ ಯೋನಿನಿ ಭೂತಾನಿ ಸರ್ವಾಣಿ ಇತಿ ಉಪಧಾರಯ ಅಹಂ ಕೃಷ್ಣಸ್ಯ ಜಗತ ಪ್ರಭವ ಪ್ರಳಯಸ್ತಥ ಅಂತ ಹೇಳಿ ಶಿಷ್ಟ ಪರಮಾತ್ಮ ತನ್ನ ಮಹಿಮೆಯನ್ನು ತಿಳಿಸಿಕೊಡ್ತಾ ಇದ್ದಾನೆ. ನಾಸ್ತಿಕರು ಇಲ್ಲ ಕೆಲವು ಹಿಂದಿ ದೇವರು ವೈ ಇಸ್ ಈ ಟೆಲ್ಲಿಂಗ್ ಸೋ ಮಚ್ ಅಬೌಟ್ ಹಿಮ್ಸೆಲ್ಫ್, ನಾನದು ನಾನಿದು ಅಂತ ದೇವ್ ಯಾಕೆ ಹೇಳ್ಕೊಳ್ತಾ ಇದ್ದಾನೆ ಅಂತ. ಇದಕ್ಕೆ ಕಾರಣ ಹೇಳಿದ್ರೆ ಉಪಾಸನೆ ಮಾಡಕ್ಕೆ ದೇವ್ರಿಗೆ ಅದನ್ನು ಹೇಳ್ಕೊಂಡ್ರೆ ದೇವ್ರಿಗೊಂದು ಖುಷಿ ಬರುತ್ತೆ, ಆನಂದ ಬರುತ್ತೆ ಅನ್ನೋ ಕಾರಣದಿಂದ ದೇವ್ರು ಹೇಳ್ತಾ ಇಲ್ಲ. ದೇವ್ರಿಗೆ ತನ್ನ ದೊಡ್ಡತನವನ್ನು ಕೇಳು ಏನೋ ಆನಂದ ಸಿಗತ್ತೆ ಅನ್ನೋ ಕಾರಣದಿಂದ ಅಲ್ಲ. ದೇವ್ರು ಹೇಳುವುದಕ್ಕೆ ಮುಖ್ಯವಾದ ಕಾರಣ ಅನುಕಂಪ, ಅನುಗ್ರಹ ಮಾಡಬೇಕು, ಕರುಣಾದಿಂದ ಹೇಳ್ತಾ ಇದ್ದಾನೆ. ಭಗವಂತ ಹಾಗೆ ಹೇಳಿದರೆ ಮಾತ್ರ ನಾವು ಅಂತಹ ಭಗವನನ್ನು ತಿಳಿದು ಆ ಭಗವಂತನ ಮಹಿಮೆಯನ್ನು ತಿಳಿದು ಅನ್ನು ಆ ವಿಧವಾಗಿ ಉಪಾಸನೆ ಮಾಡಲಿಕ್ಕೆ ಅನುಕೂಲವಾಗತ್ತೆ. ಅದರ ಮೂಲಕವಾಗಿ ನಾವು ಒಳ್ಳೆದಾಗತ್ತೆ, ನಮಗೆ ಮೋಕ್ಷ ಸಿಗುತ್ತೆ, ಮೋಕ್ಷ ಮಾರ್ಗದ ಪ್ರಯಾಣ ಮಾಡಲಿಕ್ಕೆ ಅನುಕೂಲವಾಗತ್ತೆ. ಆ ಕಾರಣದಿಂದ ಭಗವಂತ ತನ್ನ ಬಗ್ಗೆ ಹೇಳ್ತಾ ಇದ್ದಾನೆ ಹೊರತು ಅವನಿಗೇನು ಅಂತ ಹೇಳ್ತಾ ಇಲ್ಲ ಭಗವಂತ. ನಾವು ಇಟ್ಕೋಬೇಕು. ಸೊ ಏತದ್ನೇನಿ ಭೂತಾನಿ ಸರ್ವಾಣಿ ಇತಿ ಉಪಧಾರಯ ಅನ್ನೋದರಲ್ಲಿ ಇಲ್ಲಿ ಯೋನಿ ಅನ್ನೋ ಶಬ್ದಕ್ಕೆ ಕಾರಣಭೂತವನು ಅಂತ ಹೇಳಿ ಭಗವಂತ ಈ ಸಮಸ್ತ ಜೀವರಾಶಿಗಳಿಗೆ ನಾನು ಯೋನಿ ಆಗಿದ್ದೇನೆ ಅಂದ್ರೆ ನಾನು ಮೂಲಭೂತನಾಗಿದ್ದೀನಿ. ಭೂತಾನಿ ಸರ್ವಾಣಿ ಉಪಧಾರಯ ಸಮಸ್ತ ಭೂ ಪ್ರಾಣಿಗೂ ನಾನು ಮೂಲಭೂತನಾಗಿದ್ದೀನಿ ಅನ್ನೋದನ್ನು ನೀನು ತಿಳ್ಕೋ. ಅಹಂ ಕೃಷ್ಣ, ಕೃಷ್ಣ ಅಂದ್ರೆ ಕಂಪ್ಲೀಟ್ಲಿ ಆಲ್ ವಿತೌಟ್ ಅನ್ ಎಕ್ಸೆಪ್ಷನ್, ಯಾವುದನ್ನು ಬಿಡದೆ ಕೃಷ್ಣಸ್ಯ ಸಮಸ್ತ ಜಗತ್ತಿಗೂ ನಾನು ಪ್ರಭಹ ಪ್ರಳಯ ಸೃಷ್ಟಿ ಸ್ಥಿತಿ. ಇಲ್ಲಿ ಸೃಷ್ಟಿ ಲಯ ಮಾತ್ರ ಹೇಳಿದ್ದಾರೆ, ಅಂದ್ರೆ ಅಷ್ಟೇನು ಭಗವಂತ ಸೃಷ್ಟಿ ಇದೆ ಅಂದ್ರೆ ಇಲ್ಲ. ಅಷ್ಟವಿಧ ವ್ಯಾಪಾರ ನಾವು ತಗೋಬೇಕು, ಸೃಷ್ಟಿಯಿಂದ ಪ್ರಳಯವರೆಗೂ ಎಲ್ಲವನ್ನೂ ಕೂಡ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅನ್ನುವ ಎಂಟು ವಿಧ ವ್ಯಾಪಾರಗಳು ಎಲ್ಲವನ್ನೂ ಕೂಡ ನಾನು ಮಾಡ್ತೀನಿ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಈ ಆನ್ಯ ಶ್ಲೋಕದಲ್ಲಿ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾನೆ. ಅದು ಭಾಷ್ಯದಲ್ಲಿ ಏನ್ ಹೇಳಿದ್ದಾರೆ ಏನು ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸ್ ಅನ್ನು ನೋಡೋಣ. ಏನಾದ್ರೂ ಪ್ರಶ್ನೆಗಳಿದ್ದರೆ ಪ್ರಶ್ನೆಗಳನ್ನು ಕೇಳಬಹುದಕ್ಕಾಗಿ ಇಲ್ಲಿ ನಾನು ನಿಲ್ಲಿಸ್ತೇನೆ. ಶ್ರೀಕೃಷ್ಣಾರ್ಪಣ ಮಸ್ತು. ಕಾಯನವಾದ ಮನಸೇಂದಿಯರ್ವ ಬುದ್ಧಾತ್ಮನಾವ ಮನಸ್ಸು ಸ್ವಭಾವ ಕರೋಮಿ ಇತಿ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸಹ.